ప్రళయరచనాశీలవపుషే నమో అశేషాంనాయ స్మృతిహృదయ దీప్తాయ హరయే. నారాయణ పదశ్చాపి గుణపూర్ణతైవ అర్థ, అదే నాకు బేకార్దిగా. ఇది 319 పేజు. ఓం నారాయణం నిఖిలపూర్ణ గుణైకదేహం నిర్దోషమప్యతమమపి అఖిలైస్సు వాక్యై అశ్యోద్భవాదితమశేష విశేషతోపి వందే వంద్యం సదా ప్రియతమం మమ సన్నమామి. యావదిగా వ్యాహృతి నాంశ సర్వశ ఇదలాగిత్ చకారో నిమిత్తాన్ భూరీతివ అయం లోకాహితి శృతిరపి కిమతో నహి అదేనా గాయత్ర్యర్థ నారాయణ ఏవా ఏనాయ్తీగా ఓంకారదర్థ వ్యాహృతిగళర్థ నారాయణ శబ్దద అర్థ ఆయ్తు. ఈగ గాయత్ర్యర్థను నారాయణ అంతనే. ఓం ఇది కొట్టు నారాయణ, భూ ఇది కొట్టు నారాయణ, భువ ఇది కొట్టు నారాయణ, స్వహ ఇది కొట్టు నారాయణ, గాయత్రి మంత్రార్థను నారాయణ. అదెల్ల పద తెరసక్క ఆచార్య ఎన్ పద ఇటరల్లి నారాయణ అన్న పద ఇట్రు. కిమతో నహి వ్యాహృతయా ఏవ వేద ఇది చేత్ సరిబిడి వ్యాహృతి అర్థ నారాయణ అంతాయ్తు. నారాయణ పూర్ణ గుణ నారాయణ అంతాయ్తు. ಆದರೆ ವ್ಯಾಹೃತಿಗಳೇ ವೇದ ಆಗಲ್ವಲ್ಲ, ಇನ್ನೂ ಬೇಕಾಷ್ಟು ವೇದ ಇವೆಯಲ್ಲ. ವ್ಯಾಹೃತಿ ಅರ್ಥ ಆದ ಮಾತ್ರಕ್ಕೇನೆ ಇನ್ನೂ ವೇದ ಅರ್ಥ ಆಗಬೇಕಲ್ಲ ಅಂತ ಕೇಳಿದರೆ ಅಲ್ಲ. ವ್ಯಾಹೃತ್ಯರ್ಥತೆಯ ತಾವತ್ ಪರಮೇಶ್ವರಸ್ಯ ಗಾಯತ್ರಿ ಪ್ರತಿಪಾದ್ಯತ ಅವಗಮ್ಯತೆ. ವ್ಯಾಹೃತ್ಯರ್ಥವಾದ್ದು ಅಂದ ತಕ್ಷಣ ಗಾಯತ್ರಿ ಅರ್ಥನು ಅಂತಾನು ಆಯಿತು. ಏಕೆ ಗಾಯತ್ರಿ ಮೂರು ಪಾದ ಏನದು, ಮೂರು ವ್ಯಾಹೃತಿಗಳು ಎಕ್ಸ್ಪ್ಯಾಂಡೆಡ್ ಫಾರಂ. ಭೂಹು ಭುವಃ ಸ್ವಹನೆ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ. ಆದ್ದರಿಂದ ವ್ಯಾಹೃತ್ಯರ್ಥ ಏನಾಗಿರುತ್ತೋ ಗಾಯತ್ರಿ ಅರ್ಥ ಅದೇ ಆಗಬೇಕು. ಇವಾಗ ಓಂಕಾರದ ಅರ್ಥ ಏನಾಗಿರ್ಬೇಕು, ವ್ಯಾಹೃತಿ ಅರ್ಥ ಅದೇ ಆಗಿರಬೇಕು. ಇದು ಸಿಂಪಲ್ ಲಾಜಿಕ್ ಅದು. ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋಗಿಬಿಟ್ರೆ ಸುಲಭವಾಗಿ ನಮಗೆ ಓಮಿದು ಕೊಟ್ಟು ಸಕಲ ಶಾಸ್ತ್ರ ಅರ್ಥ ಸರ್ವಶಾಸ್ತ್ರ ಪ್ರತಿಪಾದ್ಯನಾದ ನಾರಾಯಣನೇ ಓಂಕಾರದ ಅರ್ಥ ಅಂತಾಗುತ್ತೆ. ವ್ಯಾಹೃತ್ಯರ್ಥತೆಯ ತಾವತ್ ಪರಮೇಶ್ವರಸ್ಯ ಗಾಯತ್ರಿ ಪ್ರತಿಪಾದ್ಯತ ಅವಗಮ್ಯತೆ. ತ್ರಿಪಾದಾಯ ಗಾಯತ್ರ್ಯಾ ವ್ಯಾಹೃತಿತ್ರಯ ವ್ಯಾಖ್ಯಾನತ್ವ ವ್ಯಾಖ್ಯಾನತ್ವಸ್ಯ ಆಗಮ ಸಿದ್ಧತ್ವಾತ್. ವೆರಿ ಇಂಪಾರ್ಟೆಂಟ್. ತ್ರಿಪಾದಾಯ ಗಾಯತ್ರ್ಯಾ, ಗಾಯತ್ರಿ ತ್ರಿಪದ, ಮೂರು ಪಾದಗಳು. ಪದ ಅಂದ್ರೇನು, ಪದಗಳಲ್ಲ ಪಾದ ಅಂತಾರೆ. ತ್ರಿಪದ ಶಬ್ದಕ್ಕೆ ಪಾದಗಳು ಅಂತ ಅರ್ಥ. ಮೂರು ಪಾದಗಳು ಇರೋದು ಗಾಯತ್ರಿಗೆ. ಅದು ಗಾಯತ್ರಿ ಛಂದಸ್ಸಿಗಿರೋದು ಮೂರು ಪಾದಗಳು. ಅನುಷ್ಟುಪ್ಪಿಗೆ ನಾಲ್ಕು ಪಾದಗಳು. ಸಾಮಾನ್ಯ ಬೇರೆ ವೃತ್ತಗಳಿಗೆಲ್ಲ ನಾಲ್ಕು ಪಾದ ಇದ್ರೆ ಗಾಯತ್ರಿ ಸ್ಪೆಷಲ್ ಏನು ಅಂದರೆ ಗಾಯತ್ರಿ ತ್ರೀ, ಮೂರು ಪಾದ ಇರೋದಕ್ಕೆ ಗಾಯತ್ರಿ ಇನ್ನೊಂದು ಅರ್ಥದಲ್ಲಿ ತಿಳ್ಕೊಂಡಿರ್ಬೇಕು. ಅದಕ್ಕೇನು ಮೂರೊಂದು ಸಂಧ್ಯಾವಣಿ ಯಾತಕ್ಕೆ ಮಾಡಬೇಕಂದ್ರೆ ಒಂದೊಂದು ಪಾದ ಒಂದೊಂದು ಸಂಧ್ಯಾವಣಿ, ಗೊತ್ತಾಯ್ತಾ? ಅದು ಒಂದು ಅಷ್ಟೇ ಮಾಡುತ್ತೆ. ಸವಿತ್ರ ಎರಡನೇ ಬೆಳಗ್ಗೆ ಮಾಡಿ ಬಂದರಿದ್ದು ಮಾಡೋಕೆ ಹೋಗಬಾರ್ದು. ಅಷ್ಟೇ ಇದೆ. ಬೆಳಗ್ಗೆ ಒಂಚೂರು ವಾಯಿಕಾಲ ಒಂಚೂರು ಹಾಗಾಗಬಾರ್ದು. ಮೂರು ಮಾಡೋದಕ್ಕೆ ತ್ರೀ ಎಂಬ ಶಬ್ದ ವೆರಿ ಇಂಪಾರ್ಟೆಂಟ್. ಅಲ್ಲಿ ಆಚಾರ್ಯ ಹೇಳ್ತಾರೆ ಗಾಯತ್ರಿ ಹೆಸರು ಅದಕ್ಕೆ ಬಂತು ಅಂತ ಹೇಳ್ತಾರೆ. ತ್ರಿಕಾಲೇ ಗೀಯತೆ ಐತಿ ಗಾಯತ್ರಿ. ಮೂರೊತ್ತು ಮಾಡಬೇಕು, ಪೂರ್ವ ಸಂಧ್ಯಾನೆ ಮಾಡೋಕ್ಕೆ ಏನು ಆಧಾರ ಅಂತ ಕೇಳ್ತಾರಲ್ಲ, ಗಾಯತ್ರಿ ಶಬ್ದನೇ ಆಧಾರ. ಅದು ಗಾಯತ್ರಿ ಆಚಾರ್ಯ ಬರೆದಿದ್ದು ಬರೆದಿದ್ದು ಓದಿದ್ದೀವಿ ಈಗಾಗಲೇ. ಮೂರು ಹೊತ್ತಿನಲ್ಲೂ ಮಾಡಬೇಕಾದ್ರಿಂದನೇ ಗಾಯತ್ರಿ ಅಂತಲೂ ಕರೀತಾರೆ. ತ್ರಿಪದಾಯ ಗಾಯತ್ರ್ಯಾ ವ್ಯಾಹೃತಿತ್ರಯ ವ್ಯಾಖ್ಯಾನತ್ವಸ್ಯ ಆಗಮ ಸಿದ್ಧತ್ವ. ನಾವು ಹೇಳಿದ್ದಲ್ಲ, ಆಗಮದಲ್ಲಿ ಹೇಳಿಬಿಟ್ಟಿದ್ದಾರೆ. ನಾನು ಗಾಯತ್ರ್ಯಾಂ ಯೋ ಭರ್ಗ ನೋ ಅಸ್ಮಾಕಂ ಧಿಯ ಪ್ರಚೋದಯಾತ್ ಪ್ರೇರಯೇತ್ ತಸ್ಯ ಸವಿತುರ್ದೇವಸ್ಯ ತದ್ವರೆಣ್ಯಂ ರೂಪಂ ಧೀಮಹಿ ಚಿಂತಯಾಮಃ ಇತಿ ಭರ್ಗನಾಮಕ ಸವಿತಾ ಪ್ರತಿಪಾದ್ಯೋ ದೃಶ್ಯತೆ. ಅಲ್ರಿ, ನಾರಾಯಣ ಎಲ್ಲಿ ಬಂದ? ಅಲ್ಲಿ ಸವಿತಾ ಸೂರ್ಯ ಇದ್ದಾನಲ್ಲ ಅಂತ ಪ್ರಶ್ನೆ ಬಂತು. ಅಲ್ಲಿರೋದೇನಪ್ಪ, ಗಾಯತ್ರ್ಯಾಂ ಯೋ ಭರ್ಗ, ಗಾಯತ್ರಿ ಮಂತ್ರದೊಳಗೆ ಭರ್ಗ ಧೀಮಹಿ ಅಸ್ಮಾಕಂ ಧಿಯ ಪ್ರಚೋದಯ. ತಿರೋದ ಹಾಗೆ ಭರ್ಗ, ಭರ್ಗನು ಅಸ್ಮಾಕಂ ನಮ್ಮ, ನಹ ಅಂದರೆ ಅಸ್ಮಾಕಂ ನಮ್ಮ, ಧಿಯ ಬುದ್ಧಿಗಳನ್ನು ಪ್ರಚೋದಯಾತ್ ಅಂತಿರೋದು, ಪ್ರೇರಯೇತ್ ಅಂತಿದೆ. ತಸ್ಯ ಸವಿತು ದೇವಸ್ಯ ಅಂತ ಸವಿತೃದೇವ ಇದ್ದಾನಲ್ಲ, ತದ್ವರೆಣ್ಯಂ ರೂಪಂ ಧೀಮಹಿ ಅಂತ ಭಜನೀಯವಾದ ರೂಪವನ್ನು ಧ್ಯಾನ ಮಾಡೋಣ ಚಿಂತೆಯಾಮಹ ಅಂತ ಅರ್ಥ. ಇಲ್ಲಿ ಭರ್ಗನಾಮಕ ಯಾರು ಅಂತಾಯಿತು, ಸವಿತಾ ಸೂರ್ಯ. ಪ್ರತಿಪಾದ್ಯೋ ದೃಶ್ಯತೆ ತತ್ಕಥಂ ಭಗವತ್ಪರತ್ವ ಮಿತ್ಯತಾಹ. ಅದು ಭಗವತ್ಪರತ್ವ ಆಯ್ತು, ಸೂರ್ಯಮಂತ್ರ ಆಯ್ತಲ್ಲ. ಜನ ಇದ್ರು ಪ್ರಶ್ನೆ ಮಾಡ್ತಾ ಎಲ್ಲಿ ಹೊತ್ತು 190 ತಿಳ್ಕೊಂಡ್ಬಿಟ್ಟಿದ್ದಾರೆ ಸೂರ್ಯಮಂತ್ರ ಅಂತಲೇ ತಿಳ್ಕೊಂಡಿರೋದು. ಸಯೇವ ಭರ್ಗಶಬ್ದಾರ್ಥ ಇತಿ, ಅದೇ ಭರ್ಗಶಬ್ದಾರ್ಥ. ಯಾವುದು? ಹಿಂದೆ ಬಂದಿದ್ದ ಭರ್ಗಶಬ್ದಾರ್ಥ ಹೊರತು ನಾರಾಯಣನೇ ಹೊರತು ಸೂರ್ಯನಲ್ಲ. ಭರಣಗಮನ ಯೋಗಾದಿತಿ ಶೇಷ ಉಪಲಕ್ಷಣಂಚೈತತ್. ಯಾಕೆ ಭರ್ಗಶಬ್ದಕ್ಕೇನರ್ಥ? ಭರಣ, ಭರ್ಗ, ಭರ್ಗ. ಭರ ಅಂದರೆ ಭರಣ, ಗ ಅಂದರೆ ಗಮನ, ಭರಣ ಅಂದರೆ ಧರಿಸೋದು, ಗಮನ ಅಂದರೆ ಮೂವ್ ಮಾಡಿಸೋದು. ಆ ಮಾಡಿಸೋದು ಸೂರ್ಯನಲ್ಲ, ಯಾರು ಮಾಡಿಸೋದು? ತೇನವಿನ ತೃಣಮಪಿ ನ ಚಲ, ದೇವರಿಂದ ಆಗೋದು. ಭರಣಗಮನ ಅಯೋಗ, ಭರಣಗಮನ ಯೋಗಾದಿತಿ ಶೇಷ ಉಪಲಕ್ಷಣಂಚೈತತ್. ಜಗತ್ ಪ್ರಸವ ಹೇತುತ್ವಾತ್ ಸವಿತಾ ಇತ್ಯಪಿ ದ್ರಷ್ಟವ್ಯಂ. ಭರ್ಗ ಶಬ್ದ ಸೂರ್ಯನ ಹೇಳೋದಿಲ್ಲ, ವಿಷ್ಣುವನ್ನು ಹೇಳ್ತಾ ಇದೆ. ಸೊ ಸವಿತಾ ಅಂತ ಬಂತಲ್ಲ, ಸವಿತಾ ಅಂದರೆ ಈ ಸೂರ್ಯ ಅಂತ ಅರ್ಥ ಅಲ್ಲ, ಪ್ರಸವಿತಾ ಸೃಷ್ಟಿಕರ್ತ ಅಂತ ಅರ್ಥ. ಸವಿತಾ ಅಂದರೆ ಸೃಷ್ಟಿಕರ್ತ. ಉಪಲಕ್ಷಣಂಚೈತತ್ ಜಗತ್ ಪ್ರಸವ ಹೇತುತ್ವಾತ್ ಸವಿತಾ ಇತ್ಯಪಿ ದ್ರಷ್ಟವ್ಯಂ. ಸೊ ಗಾಯತ್ರಿ ಮಂತ್ರಕ್ಕೆ ಅರ್ಥ ಇದೆಲ್ಲ ನೆನಪಿಟ್ಕೊಂಡಿರ್ಬೇಕು. ಇದನ್ನು ಹೇಳಿದ ಗಾಯತ್ರಿ ಮಂತ್ರ ಹೇಳೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾವುದಕ್ಕೆ? ಅವೆಲ್ಲ ಸಗುಣ ಬ್ರಹ್ಮನಿಗೆ, ಇವರಿಗೆಲ್ಲ ಮುಖ್ಯ ಬ್ರಹ್ಮನಿಗೆಲ್ಲ. ನತ್ತು ಸೂರ್ಯ, ಸೂರ್ಯನ ವಿಷಯ ಹೇಳಿಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ಇದು ತುಂಬ ಜನಕ್ಕೆ ಇದೆಲ್ಲ ನಾವು ಸೋದಾ ಎಲ್ಲ ಅರ್ಥ ಇಂಥವರ್ಥ ಅರ್ಥ ಆಗಬೇಕಲ್ಲ. ಸೂರ್ಯ ಪ್ರತಿಪಾದ್ಯನಲ್ಲ ಗಾಯತ್ರಿ ಮಂತ್ರದಿಂದ, ನಾರಾಯಣನೇ ಪ್ರತಿಪಾದ್ಯ. ಯಾತಕ್ಕೆ ಭರಣಗಮನ ಕರ್ತೃವಾದವನು ಇಲ್ಲಿ ಚಿಂತನೀಯನಾಗಿದ್ದಾನೆ. ಸೂರ್ಯನಿಗೆ ಅಶೇಷ ಜಗದ್ ಭರಣಗಮನ ಕರ್ತೃತ್ವ ಇಲ್ಲ, ನಾರಾಯಣನಿಗೆ ಒಂದೇ ಇರೋದು, ಅವನೇ ಭರ್ಗ. ಸವಿತಾನ ಪದನೂ ಕೂಡ ಸೂರ್ಯನ ಹೇಳೋದಿಲ್ಲ, ಯಾತಕ್ಕೆ ಪ್ರಸವಿತ ಅಂತ ಅದಕ್ಕೆ ಅರ್ಥ ಅಂದರೆ ಹುಟ್ಟು ಸುಟ್ಟಿಸಬಹುದು ಅಂತ. ಸೂರ್ಯನಿಗೆ ತಾನೇ ಹುಟ್ಟಿರೋನಾದ್ದರಿಂದ ಸೂರ್ಯ ಹುಟ್ಟಿ ಸರ್ವರದ ಎಲ್ಲರನ್ನೂ ಹುಟ್ಟಿಸೋನಲ್ಲ. ಆ ದೃಷ್ಟಿಯಿಂದ ಅದು ಸೂರ್ಯನ ಮಂತ್ರ ಅಲ್ಲ ಅಂಬುದನ್ನು ಸ್ಪಷ್ಟ ಮಾಡ್ತಾರೆ. ನತು ಸೂರ್ಯ ತಥಾತ್ವೇ ಗಾಯತ್ರ್ಯಾ ವ್ಯಾಹೃತ್ಯರ್ಥತ್ವ ಅನುಪಪತ್ತೇ. ಅಕಸ್ಮಾತ್ ಸೂರ್ಯನ ವಿಷಯ ಹೇಳೋದಾಗಿದ್ದರೆ ಸೂರ್ಯನಲ್ಲಿ ಭೂಹು ಭೂಹ ಸ್ವಾಹ ಹೇಳಿದ ಗುಣಗಳಿಲ್ಲ. ಅಂದಮೇಲೆ ಆ ಇರೋ ಸವಿತ ಆಗಬೇಕು, ಇಲ್ಲದಿರೋ ಸವಿತ ಆಗಬಾರ್ದು. ಇರೋ ಸವಿತ ಯಾರು ಅಂದರೆ ಈ ನಾರಾಯಣನೇ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಇತಿ ಆಗಮ ವಿರೋಧಾಚ್ಯ ಇತ್ಯೇವ ಅರ್ಥ. ಮತ್ತು ನಾವೇನೋ ಮಾಡಿದ್ದಲ್ಲ ಅರ್ಥ ಇದು. ಸೂರ್ಯ ಮಂತ್ರ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ನಾರಾಯಣ ಅಂಥೇಳಿ ಪುರಾಣಗಳು ನರಸಿಂಹ ಪುರಾಣ ಆದಿತ್ಯ ಪುರಾಣ ಚಾರ ಕೋಟ್ ಮಾಡ್ತಾರೆ, ಅದು ಬೇರೆ ಕಡೆಗೆ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇತಿ ಆಗಮ ವಿರೋಧ ಆಗಮ ವಿರೋಧಾಚ್ಯ ಇತ್ಯೇವ ಅರ್ಥ. ಸೂರ್ಯ ಅಂತ ಅರ್ಥ ಮಾಡಿಕೊಂಡ್ರೆ ಈ ಆಗಮಕ್ಕೆ ವಿರೋಧ ಬರುತ್ತೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಆಗಮಕ್ಕೆ ವಿರೋಧ ಬರೋದ್ರಿಂದನೂ ಸೂರ್ಯ ಮಂತ್ರ ಅದಲ್ಲ. ಅಷ್ಟು ಗಾಯತ್ರಿ ಅರ್ಥೋ ನಾರಾಯಣ ಕಿಮೇತಾವತಾಪಿ. ಆಯ್ತು ಬಿಡಿ, ಅನ್ನು ಒಪ್ಕೊಂಬೋಣ. ಗಾಯತ್ರಿ ಅರ್ಥ ನಾರಾಯಣ ಅಂತ ಒಪ್ಕೊಂಬೋಣ. ಏನು ಹೇಳಿದಾಗಾಯ್ತು ನೀವೀಗ ಅಂದರೆ? ಹಾಂ, ಗಾಯತ್ರಿ ಅರ್ಥ ಅಂತ ಒಪ್ಕೊಂಡಿಯಲ್ಲ. ಗಾಯತ್ರಿ ಅರ್ಥ ಒಪ್ಕೊಂಡ ಮೇಲೆ ಗಾಯತ್ರಿ ಅರ್ಥ ಪುರುಷಸೂಕ್ತ ಅರ್ಥ ಮೇಲೆ ಪುರುಷಸೂಕ್ತಕ್ಕೆ ಹೋಗ್ಬೇಕೀಗ. ಸೊ ಪುರುಷಸೂಕ್ತಗಳು ಯಾರನ್ನು ಹೇಳುತ್ತೆ ಅಂತ ಆಯ್ತು ಈಗ? ನಾರಾಯಣನನ್ನು. ಒಂದೊಂದು ಸ್ಟೆಪ್ ಅದು. ಗಾಯತ್ರಿ ಅರ್ಥತ್ವ ಪುರುಷ ಸೂಕ್ತಾರ್ಥೋಪಿ ಸಯೇವೇತಿ ಸಿದ್ಧತಿ. ಗಾಯತ್ರಿ ಅರ್ಥವೇ ಗಾಯತ್ರಿ ಏನಿದೆ ಈಗ? ಮೂರು ವ್ಯಾಹೃತಿಗಳು, ಮೂರು ಪಾದದ ಗಾಯತ್ರಿ. ಆಮೇಲೆ ಪುರುಷಸೂಕ್ತ ಮೂರು ವರ್ಗ ಇರೋದು, ಎಲ್ಲ ಮೂರು ಮೂರರಲ್ಲೇ ಆಗೋದು. ವೇದಗಳು ಮತ್ತೆ ಮೂರು, ಋಗ್ವೇದ, ಯಜುರ್ವೇದ, ಸಾಮವೇದ. ಈ ಲೆಕ್ಕ ಹಾಕೊಂಡು ಹೋಗಿಬಿಟ್ರೆ ಮೂರರಲ್ಲೇ ಡಿವೈಡ್ ಆಗ್ತಾ ಹೋಗುತ್ತೆ. ತದ್ಭೇದ ಪುರುಷಂ ಸೂಕ್ತಂ. ಗಾಯತ್ರಿ ಪುರುಷ ಸೂಕ್ತಾರ್ಥೋಪಿ ಸಯೇವೇತಿ ಸಿದ್ಧತಿ. ಪುರುಷ ಸೂಕ್ತಾರ್ಥನೂ ನಾರಾಯಣನೇ ಅಂತ ಆಗುತ್ತೆ ಹೊರತು ಬೇರೆಯವರಾಗೋದಿಲ್ಲ. ಏಕೆ ವರ್ಗತ್ರಯಾತ್ಮಕಸ್ಯ ತಸ್ಯ ತ್ರಿಪದಾ ಗಾಯತ್ರಿ ವ್ಯಾಖ್ಯಾನತ್ವೇನ ತದ್ಭೇದ ಪೌರುಷಂ ಸೂಕ್ತಮಿತಿ ಆಗಮಸಿದ್ಧತ್ವಾತ್. ಗಾಯತ್ರಿ ಮಂತ್ರ ವರ್ಣ ವರ್ಗತ್ರಯಾತ್ಮಕವಾಗಿ ಏನು ಪುರುಷ ಸೂಕ್ತ ಇದೆ, ಆ ಪುರುಷ ಸೂಕ್ತ ಗಾಯತ್ರಿ ಮಂತ್ರ ಅರ್ಥವನ್ನೇ ಹೇಳ್ತಾ ಇದೆ, ವ್ಯಾಖ್ಯಾನ ರೂಪವಾಗಿದೆ ಅಂಥೇಳಿ. ತದ್ಭೇದ ಪೌರುಷಂ ಸೂಕ್ತಂ ಅಂತ ಆಧಾರ ಇದೆ. ತದ್ಭೇದ ಅಂದ್ರೇನು? ಅದರ ಪ್ರಕಾರ ಗಾಯತ್ರಿ ಪುರುಷ ಸೂಕ್ತವೂ ಕೂಡ ಪರಮಾತ್ಮನ ಹೇಳ್ತಕ್ಕಂಥ ಮಂತ್ರ ಅಂತ ಹೇಳಿಬಿಟ್ಟಿದೆ. ಆದ್ದರಿಂದ ಪುರುಷ ಸೂಕ್ತ ಅರ್ಥನೂ ನಾರಾಯಣನೇ. ನಾನು ಪುರುಷ ಸೂಕ್ತೇ ಪುರುಷಸ್ಯ ಪಶೋ ಹಿರಣ್ಯ ಗರ್ಭಸ್ಯವ ಪ್ರತಿಪಾದನಾತ್ ಕಥಂ ನಾರಾಯಣ ಪ್ರತಿಪಾದ್ಯತೆ ಇತ್ಯತಃ. ಆ ಮತ್ತೆ ತೆಗೆದ ಅಲ್ರಿ, ಪುರುಷ ನಾರಾಯಣ ಸೂಕ್ತ ಅಂತಿಲ್ಲ, ಅದಕ್ಕೆ ವಿಷ್ಣು ಸೂಕ್ತ ಅಂತಲ್ಲ, ಪುರುಷ ಸೂಕ್ತ ಅಂತ ಕರೆದರು. ಪುರುಷ ಅಂತ ಒಬ್ಬನಿದ್ದಾನೆ ಅವನು ಸೂಕ್ತ. ಅದು ಯಾರು ಪುರುಷ ಅಂತ ಕೇಳಿದರೆ ಅಲ್ಲಿ ಬರೀ ಅಬದ್ ನನ್ನ ಪುರುಷಂ ಪಶುಂ ಅಂತ ಬರುತ್ತೆ. ಸೊ ಪುರುಷಸ್ಯ ಪಶೋ, ಒಂದು ಪಶು ಅಂತ ಅರ್ಥ ಪುರುಷ ಸೂಕ್ತಕ್ಕೆ. ಅಥವಾ ಬ್ರಹ್ಮದೇವರನ್ನ ಏನಂತ ಕರೀತಾರಲ್ಲಿ, ಪುರುಷ ಸೃಷ್ಟಿ ಮಾಡ್ದ ಅಂತ ಹೇಳಿದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಹಿರಣ್ಯಗರ್ಭ ಅಂತಾಯ್ತು ಅಂದರೆ ಅದು ಪಶುವಿನ ಸೂಕ್ತ ಅಥವಾ ಹಿರಣ್ಯಗರ್ಭನ ಸೂಕ್ತ. ಬಿಟ್ಟು ನಾರಾಯಣ ಸೂಕ್ತ ಹೇಗಾಗುತ್ತೆ ಅಂದರೆ, ಸ್ವಯಂತಿ ಪೂರ್ಣತ್ವಾದಿನ ಇತಿ ಶೇಷ ಸ್ವಯಂ ಪುರುಷ ಇತ್ಯಪಿ. ಅಲ್ಲಿ ಪುರುಷ ಅಂದ್ರೇನು? ಓಂಕಾರಕ್ಕೇನರ್ಥನೋ ಪುರುಷತ್ತನೋ ಅದೇ ಅರ್ಥ. ಸ್ವಯಂ ಪುರುಷ ಇತ್ಯಪಿ, ಪುರುಷ ಅಂದ್ರೇನು? ಪೂರ್ಣ ಅಂತ ಅರ್ಥ. ಅದನ್ನು ಹೇಳ್ತಾರೆ. ಓಮಿಜಿ ಕೊಟ್ಟು ಪೂರ್ಣ, ಆಮೇಲೆ ಭೂಹು ಅಂದ್ರೆ ಪೂರ್ಣ, ಗೋಹ ಪೂರ್ಣ, ಸ್ವಹ ಪೂರ್ಣ, ಆಮೇಲೆ ನಾರಾಯಣ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ, ಗಾಯತ್ರಿ ಪೂರ್ಣ ಅಂತ ಅರ್ಥ, ಪುರುಷ ಶಬ್ದನೇ ಪೂರ್ಣ ಅಂತ ಹೇಳ್ತಾ ಇದೆ. ಆದ್ದರಿಂದ ಪುರುಷ ಇಜಿ ಕೊಟ್ಟು ಪೂರ್ಣನಾದ ನಾರಾಯಣ ಪೂರ್ಣತ್ವಾದಿತಿ ಶೇಷ ತಥಾಚ ಶ್ರುತಿ. ಆ ಶ್ರುತಿ ಹೇಳ್ತಾ ಇದೆ ಮತ್ತೆ, ಸವಾ ಏಷ ಪುರುಷ, ಸವಾ ಅಯಂ ಪುರುಷ. ಈ ಪುರುಷ ಯಾರು ಅಂದರೆ, ಸರ್ವಾಸು ಪುರುಷು ಪುರುಷೆಯೋ ನೈನೇನ ಕಿಂಚನ ಅನಾವೃತಂ ನೈನೇನ ಕಿಂಚನ ಅಸಂವೃತಂ ಇತಿ. ಡಿಫೈನ್ ಮಾಡ್ತಾರೆ ಪುರುಷನನ್ನು. ಸರ್ವಾಸು ಪುರುಷು ಪುರುಷಯ, ಎಲ್ಲರ ದೇಹದೊಳಗೆ ನಿಯಾಮಕನಾಗಿದ್ದಾನಲ್ಲ ಅವನು ಪುರುಷ. ಗೊತ್ತಾಯ್ತು? ಇದ್ದ ಮಾತ್ರಕ್ಕೆ ಪುರುಷನಲ್ಲ. ಯಾರ ಮನೆಗೆ ಹೋದ್ರು, ನಿಮ್ಮನೆ ಅಲ್ಲರಿ ಬಾಡಿಗೆ ಮನೆ ಅಂತೇಳಿ ತಕ್ಷಣ ನಾವು ದೇಹ ಕೂಡ ಏನಂತ ಹೇಳಬೇಕಾಗ? ಬಾಡಿಗೆ ಮನೆಯಲ್ಲಿರೋನು ಏನೇ ಮಾಡಿದ್ರು ಬಾಡಿಗೆ ಮನೆ ಅಂತ ಜ್ಞಾಪಕ ಇರೋ ಹಾಗೆ ದೇಹದ ಬಗ್ಗೆ ಏನಂತ ಜ್ಞಾಪಕ ಇರಬೇಕು? ನಮ್ಮ ದೇಹ ಅಲ್ಲ ನೆನಪಿರಬೇಕು. ದೇವರು ಕೊಟ್ಟ ದೇಹ ಇದು. ಅಲ್ಲಿ ಸ್ವಂತ ಇರೋ ಶಕ್ತಿ ಇರೋದು ಯಾರಿಗೆ? ದೇವರಿಗೊಂದೇ. ಅದಕ್ಕೆ ಪುರುಷ ಪುರುಷ ಅಂದರೆ ಯಾರು? ದೇಹದೊಳಗಿರೋನು. ನಾವಿರೋದು ಒಂದು ದೇಹದೊಳಗಷ್ಟೇ, ಎಲ್ಲ ದೇಹದೊಳಗಿರೋದು ಯಾರು? ನಾರಾಯಣ. ಎಲ್ಲರ ದೇಹದೊಳಗಿದ್ದಾರೆ ಅವನು ನಾರಾಯಣ. ಒಂದೊಂದು ದೇಹದಲ್ಲಿರೋ ವ್ಯಕ್ತಿ ಬೇರೆ, ಎಲ್ಲ ದೇಹದೊಳಗೆ ಸಾವಿರಾರು ಮನೆ ಇಟ್ಕೊಂಡಿದ್ದಾನೆ. ಎಲ್ಲ ಮನೆ ಓನರ್ ಇವನೇ. ಬಾಡಿಗೆ ಒಂದು ಮನೆಯಲ್ಲಿ ಬಾಡಿಗೆ ಇದ್ದಾರೆ ಅಷ್ಟೇ ಒಬ್ಬನು. ಆದರೆ ಒಂದು ದೇಹದಲ್ಲಿ ನಾವಿದ್ದೇವೆ ಅಷ್ಟೇ. ಎಲ್ಲ ದೇಹದ ಒಳಗೂ ಕೂಡ ನಿಯಾಮಕನಾಗಿ ಅಂತರ್ಯಾಮಿಗಿರೋದು ಯಾರು? ನಾರಾಯಣ. ಆದ್ದರಿಂದಾಗೇನೆ ಪುರುಷ, ಪುರ ಪುರುಷ, ಪುರದೊಳಗಿರೋನು ಪುರುಷ. ಅದಕ್ಕೇನೆ ದೇಹದೊಳಗಿರೋನು ಅಂದರೆ ನಿಯಾಮಕನಾಗಿರೋನು ಅಂತಲೇ ಅರ್ಥ. ಹೊರತು ಬರೀ ಅನುಭವಿಸ್ಕೊಂಡಿರೋನು ಬೇರೆ, ನಿಯಾಮಕನಾಗಿರೋನು ಬೇರೆ. ಅವನು ಪುರುಷ, ಇವನು ಪುರುಷ. ಎಂಥ ಪುರುಷರು ನಾವು? ದೇಹದ ಪರಾಧೀನ ಪುರುಷರು. ದೇವರೆಂಥ ಪುರುಷ? ಸ್ವಾಧೀನ ಪುರುಷ. ಅದಕ್ಕೋಸ್ಕರ ಪೂರ್ಣತ್ವಾದಿನ ಇತಿ ಶೇಷ ತಥಾಚ ಶ್ರುತಿ. ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಬಾಡಿಗೆ ಅವ್ರನ್ನ ಕೇಳೋಕೆ ಹೋಗೋದಿಲ್ಲ. ಯಾರ ಕೆಲಸ ಅದು? ಖುಷಿಯಿಂದ ಹೇಳ್ತಾರೆ, ನಮ್ದ್ರೆ ಓನರ್ ಕೇಳಿಕೊಡ್ರಿ ಅಂತ ಹೇಳ್ಬಿಡ್ತಾರೆ. ತಮಗೆಲ್ಲ ಸಂಬಂಧಪಟ್ಟಿದ್ದು ಅಲ್ಲೇ ಅಲ್ಲ ಆ ರೀತಿಯಾಗಿ. ಅದೇ ರೀ, ಆದರೆ ಇದಕ್ಕೆ ಮಾತ್ರ ಬೇರೆ ವಿಷಯ ಬಂದಾಗ ಇವನು ಜವಾಬ್ದಾರನಾಗ್ತಾನೆ. ಪೂರ್ಣತ್ವಾದಿನ ಇತಿ ಶೇಷ ತಥಾಚ ಶ್ರುತಿ ಸವಾ ಅಯಂ ಪುರುಷ ಸರ್ವಾಸು ಪುರುಷು ಪರಿಚಯೋ ನೈನೇನ ಕಿಂಚನ ಅನಾವೃತಂ. ಅಂದರೆ ಇವನಿಂದ ಆವೃತವಾಗದೆ ಇರೋದು ಯಾವುದೂ ಇಲ್ಲ, ಎಲ್ಲವೂ ಇವನೊಂದು ಆವೃತನೇ. ಈಶಾವಾಸ್ಯಮಿದಂ ಸರ್ವಂ ನೈನೇನ ಕಿಂಚ ಅಸಂವೃತಂ. ಇವನಿಂದ ಮುಚ್ಚಲ್ಪಡದೇ ಇರೋದು ಯಾವುದೂ ಇಲ್ಲ, ಎಲ್ಲದಕ್ಕೂ ಸ್ವಾಮಿ ಇವನೇ ಅಂತ ಇತಿ ಇದು ಆಗಮ ಸ್ಪಷ್ಟ ಹೇಳ್ತಾ ಇದೆ. ಪುರುಷ ಅಂದರೆ ಜೀವನಲ್ಲ ನಾರಾಯಣ. ಅನ್ಯಥಾ ಮುಕ್ತ ಯುಕ್ತಿ ವಿರೋಧ, ಇಲ್ಲದ್ರೆ ಮೇಲೆ ಹೇಳಿದ ಎಲ್ಲ ಯುಕ್ತಿಗೂ ವಿರುದ್ಧ ಅದು. ವಕ್ಷ್ಯತೆಯ ಚೈತತ್ ಮುಂದೆ ಹೇಳ್ತೇವೆ ಅದನ್ನು ಅಂತ ಹೇಳ್ತಾರೆ. ಸಿದ್ಧೇಚ ಪುರುಷ ಸೂಕ್ತ ಅರ್ಥತ್ವೇ ವಿಷ್ಣೋ ಕಿಮ್ ಸ್ಯಾತ್. ಆಯಿತು, ಅದನ್ನು ಒಪ್ಕೊಂಡ್ಬಿಡೋಣ. ಅಲ್ಲಿಗೇನು ಬಂತ್ರಿ? ನಿಮ್ಮ ನಾರಾಯಣ ವ್ಯಾಹೃತ್ಯ ಅರ್ಥ ಹೌದು, ಗಾಯತ್ರಿ ಅರ್ಥ ಹೌದು, ಪುರುಷ ಸೂಕ್ತ ಅರ್ಥ ಹೌದು. ಉಳಿದೇನು ಬಂತು ಅಂದರೆ ಥೇರ್ಫೋರ್ ಪುರುಷ ಸೂಕ್ತದ ಅರ್ಥನೇ ಉಳಿದ ಎಲ್ಲ ವೇದಗಳು. ಆದ್ದರಿಂದ ನಾರಾಯಣ ಏನಾದಾಗ ಸರ್ವವೇದಾರ್ಥತ್ವಮೇವ ಸಿದ್ಧಂ. ಸಿದ್ಧೇಚ ಪುರುಷ ಸೂಕ್ತ ಅರ್ಥತ್ವೇ ವಿಷ್ಣೋ ಕಿಮ್ ಸ್ಯಾತ್ ಅಂತ ಪ್ರಶ್ನೆ. ಸರ್ವವೇದಾರ್ಥತ್ವಮೇವ ಸಿದ್ಧಂ ಉತ್ತರ. ಸರ್ವ ವೇದಾರ್ಥವೇ ವೇದಾರ್ಥ ಅಂತಲೇ ಸಿದ್ಧವಾಯಿತು. ಇದೆಲ್ಲ ತಿಳ್ಕೊಂಡಾಗ ಓಂ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಗೊತ್ತಾಗುತ್ತೆ. ಏನ ಲಿಂಕೆ ಬರೋದಿಲ್ಲ ಈ ಸೂರ್ಯನ ಗುಣಗಳೇ ಇಲ್ಲ. ನಾವು ಲೋಕದೊಳಗೇನೆ ಯಾವುದೋ ತಂದುಕೊಟ್ರು, ಒಂದೇ ಹೆಸರಿದೆ ತಂದುಕೊಟ್ಬಿಟ್ರು. ನೋಡ್ತಾನೆ ಏನಾನಲ್ಲ, ಈ ಡಿಸಿಗ್ನೇಷನ್ ನೋಡ್ತಾನೆ. ಮುಂದೆ ಅವನು ಅಟೆಂಡರ್ ಬಂದಿದ್ದಾನೆ, ಅವನ ಹೆಸರು ಅದೇ. ಪ್ರಿನ್ಸಿಪಾಲ್ ಇದ್ದಾನೆ, ಅವನ ಹೆಸರು ಅದೇ. ಅವನೇನು ಮಾಡ್ತಾರೆ ನೋಡ್ತಾನೆ ಯಾರ್ದು ಅಂತೇಳಿ ನೋಡ್ಬಿಟ್ಟು ಚೇಂಜ್ ಮಾಡ್ಕೊಬಿಡ. ಅವನೇ ವಾಪಸ್ಕೊಡ್ತಾನೆ ನಮ್ಮದಲ್ಲ ಅಂತ ಕೊಟ್ಬಿಡ್ತಾನೆ. ಆ ದೃಷ್ಟಿಯಲ್ಲಿ ನಮಗೆ ಮುಂದೆ ವಿಷಯ ಅಂದೇ ನೋಡಬೇಕಂತ. ಅಲ್ಲಿರೋದೇನೀಗ ಜಗಸೃಷ್ಟಿಕರ್ತ ಅಂತಿದೆ, ಇನ್ನು ಅಪ್ಲೈ ಹೇಗಾಗುತ್ತದು? ಸಾಧ್ಯನೇ ಇಲ್ಲ. ನವಾ ಸಯೇವ ಸರ್ವ ವೇದಾರ್ಥೋ ಜಿಜ್ಞಾಸ್ಯೋಯಂ ವಿಧೀಯತೆ. ಸಯ ಪುರುಷ ಸೂಕ್ತಾರ್ಥ ಅಂತ ಹೇಳಿ, ಸಯೇವ ಪುರುಷ ಸೂಕ್ತಾರ್ಥ ಆದಮೇಲೆ ಸಯೇವ ಸರ್ವ ವೇದಾರ್ಥ. ಪುರುಷ ಸೂಕ್ತಕ್ಕೆ ಯಾವುದು ಅರ್ಥನೋ ಸರ್ವ ವೇದಕ್ಕೂ ಅದೇ ಅರ್ಥ. ಅರ್ಥ ಅಂದ್ರೇನು? ಮುಖ್ಯ ತಾತ್ಪರ್ಯ. ಮುಖ್ಯ ತಾತ್ಪರ್ಯ ನಾರಾಯಣ ಅಂತಾದ ಮೇಲೆ ಸರ್ವ ವೇದಗಳಿಗೂ ಕೂಡ ಯಾತಕ್ಕೆ ಅಂದ್ರೆ ಹಾಗೇನೆ. ಸೊ ಪುರುಷ ಸೂಕ್ತ ಹೇಳ್ಕೊಂಡು ಯಾತಕ್ಕೆ ಅಭಿಷೇಕ ಮಾಡೋದು ಅಂದರೆ ಎಲ್ಲ ವೇದ ಹೇಳಿ ಅಭಿಷೇಕ ಮಾಡಬೇಕು, ಅದಾಗೋದಿಲ್ಲ. ಎಲ್ಲ ವೇದಗಳ ಸಾರಭೂತವಾದ ಸೂಕ್ತ ಯಾವುದು ಅಂದರೆ ಪುರುಷ ಸೂಕ್ತ. ಅದಕ್ಕೆ ಅದನ್ನು ಹೇಳಬೇಕು. ಅರ್ಥ ಆಯ್ತಾ? ಈಗ ಪುರುಷ ಸೂಕ್ತಕ್ಕೆ ಏನು ಯಾವ ಸೂಕ್ತ ಹೇಳಿ ಬಿಡಲಿ, ಒಂದು ಗಾಯತ್ರಿ ಒಂದು ಪುರುಷ ಸೂಕ್ತ ಇಲ್ಲದೆ ಹೋದರೆ ಅಭಿಷೇಕ ಆಗೋದಿಲ್ಲ. ಎಲ್ಲ ವೇದ ಹೇಳಿ ಅಭಿಷೇಕ ಮಾಡಬೇಕಲ್ಲ. ಎಲ್ಲ ವೇದ ಹೇಳೋದಕ್ಕೆ ಪ್ರತಿನಿಧಿಯಾಗಿರೋದು ಯಾವುದು ಅಂದರೆ ಪುರುಷ ಸೂಕ್ತ. ಅದು ಆಗದೆ ಹೋದಾಗಿರ್ತಕ್ಕ ಗಾಯತ್ರಿ ಮಂತ್ರ, ಅದು ಆಗದೆ ಹೋದರೆ ವ್ಯಾಹೃತಿಗಳು. ಓ ಭೂರ್ಭುವಸ್ತ ಅಭಿಷೇಕ ಮಾಡಿಬಿಡೋದು, ಅದು ಎದುರು ಬರೀ ಓ ಮುಗಿದೋಯ್ತು. ಅದು ಚಿಕ್ಕದು ಇನ್ನೂ ಚಿಕ್ಕದು ಮಾಡಿದರೆ ಒಮ್ಮನ ಆಗಿಬಿಡುತ್ತೆ. ಅಕ್ಷರಾಡ ಮಕಾರೋಸ್ ಅಷ್ಟು ಬೇಡ ಅಂದರೆ ಒಟ್ಟರಿ ಮೇಲೆ ಯಾವುದೇ ಹೇಳಿ ತಿಳ್ಕೊಂಡ್ರು ಕೂಡ ದೇವರು ಹೇಳುತ್ತೆ ಎಂಬ ಅರ್ಥ ಇದ್ದರೆ ಅದು ಅನುಸಂಧಾನ ಇಲ್ಲ, ಹೋದರೆ ಇಲ್ಲ. ಸಯೇವ ಸರ್ವ ವೇದಾರ್ಥೋ ಜಿಜ್ಞಾಸ್ಯೋಯಂ ವಿಧೀಯತೆ. ಅಂಥ ವೇದಾರ್ಥನಾದ ಪರಮಾತ್ಮನನ್ನೇ ಜಿಜ್ಞಾಸ್ಯ ಅಂತ ಕರೀತಾರೆ. ಜಿಜ್ಞಾಸ್ಯ ಅಂದ್ರೇನೋ ಅತ್ಯಂತ ಮುಖ್ಯವಾಗಿ ವಿಚಾರಿಸಲ್ಪಡಬೇಕಾದವನು. ಅತ್ಯಂತ ಮುಖ್ಯವಾಗಿ ಜಿಜ್ಞಾಸ್ಯರು ಸಾವಿರ ಇರೋ ಆಫೀಸು ಎಲ್ಲರೂ ಅಟೆಂಡರ್ ಎಲ್ಲರೂ ಶುರು ಮಾಡ್ತಾರೆ. ಅದು ಪ್ರಧಾನ ಜಿಜ್ಞಾಸ್ಯ ಯಾರು ಅಂದರೆ ಆಫೀಸರ್, ಅದು ಮುಖ್ಯಾಧಿಕಾರಿ ಯಾರು ಅವರೇ. ಸೊ ಇಡೀ ಜಗತ್ತಿನಲ್ಲಿ ಇಡೀ ವೇದಗಳಲ್ಲಿ ಅತ್ಯಂತ ಜಿಜ್ಞಾಸ್ಯನ ಯಾರು ಅಂದರೆ ನಾರಾಯಣನೇ. ನ ಸರ್ವ ವಾಕ್ ಸಾಕ್ಷಾತ್ ಓಂಕಾರ ವ್ಯಾಖ್ಯಾನಂ ವೇದಾಹ ಪುರುಷ ಸೂಕ್ತಗಾಹ ಇತ್ಯಾಗಮೇನ ಸರ್ವ ವೇದಾನಾಂ ಪುರುಷ ಸೂಕ್ತಾರ್ಥತೆ ಅವಗತತ್ವಾದಿತ್ಯಾಹ ಸಯೇವೇತಿ. ವೇದಾಹ ಪುರುಷ ಸೂಕ್ತಗಾಹ, ಎಲ್ಲ ವೇದಗಳು ಪುರುಷ ಸೂಕ್ತವಲ್ಲೂ ಒಳಗೊಂಡು ಪುರುಷ ಸೂಕ್ತದಲ್ಲೇ ತುಂಬಿವೆ ಅನ್ನೋ ಆಗಮ ಹೇಳೋದರಿಂದ ಪುರುಷ ಸೂಕ್ತಾರ್ಥ ಇಜಿಕೊಟ್ಟು ಸರ್ವ ವೇದಾರ್ಥ ಅಂತಾಯಿತು. ಸಯೇವ ಇತಿ ಏವ ಶಬ್ದ ಕಾರ್ಯಾದಿ ವ್ಯಾವೃತ್ತ್ಯರ್ಥ. ಸಯೇವ ಅಂತ ಯಾತಕ್ಕೆ ಹೇಳಿದರು ಅಂದರೆ ಅವನೂ ವೇದಾರ್ಥ ಅಂತ ತಿಳ್ಕೊಬಾರ್ದು, ಅವನೇ ವೇದಾರ್ಥ ಅಂತಾಗಬೇಕು. ರುದ್ರಾದಿ ದೇವತೆಗಳಲ್ಲ, ವಿಷ್ಣುವೇ ಸರ್ವ ವೇದಾರ್ಥ. ಅಥವಾ ಕಾರ್ಯಾದಿ ವ್ಯಾವೃತ್ತಿ ಮೀಮಾಂಸಕರು ಕಾರ್ಯತಾವಾದ ತರ್ತಾರೆ, ಅದು ಹೇಳಬಾರ್ದು. ಸರ್ವೇ ವೇದಾಯತ್ ಪದಮಾಮನಂತಿ. ಈಗ ಇನ್ನೊಂದು ಶ್ರುತಿ ಮ್ಯಾಚ್ ಆಯ್ತು, ಕಠೋಪನಿಷತ್ ಹೇಳ್ತಾ ಇದೆ ಸರ್ವೇ ವೇದಾಯತ್ ಪದ ಮಾಮನಂತಿ. ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು ಅದಕ್ಕೆ. ಮತ್ತು ವೇದೇಶ್ಚ ಸರ್ವೈರ ಅಹಮೇವ ವೇದ್ಯ ಕೃಷ್ಣ ಹೇಳಿದ. ಇವೆಲ್ಲ ಅದಕ್ಕೆ ದಾರ್ಢ್ಯ ಅಂತ ಕರೀತಾರೆ. ಶಾಸ್ತ್ರ ಓದ್ದೇ ಇದ್ದಾಗ ಏನು ಕನ್ಫ್ಯೂಷನ್ ಇತ್ತು, ಓದ್ದಾಗ ಏನಾಯಿತು ಅವೆಲ್ಲ ಹೊರಟೋಯ್ತು. ಇದು ಶಾಸ್ತ್ರಜ್ಞಾನದ ಪ್ರಯೋಜನ ಆಯಿತು. ಶಾಸ್ತ್ರವನ್ನು ಓದಿದ ಮೇಲೆ ನಾವು ಯಾರನ್ನೋ ಕನ್ವಿನ್ಸ್ ಮಾಡಬೇಕಾಗಿಲ್ಲ, ನಾವು ಕನ್ವಿನ್ಸ್ ಆಗಬೇಕು ಫಸ್ಟ್. ಓ ಹೇಳಿದ ಸರಿಯಾಗಿದೆ ಅಂಥೇಳಿ ಮನಸ್ಸಿಗೆ ಊಟ ಮಾಡಿದ್ರೆ ಯಾರು ಹೊಟ್ಟೆ ತುಂಬೋದು ಮಾಡಿದು ಅಂತ, ಇನ್ನೊಬ್ಬರು ಹೊಟ್ಟೆ ತುಂಬುತ್ತೆ ಅಂತ ಕೇಳಿ ಉಪಯೋಗ ಇಲ್ಲ, ತಾನು ಹೊಟ್ಟೆ ತುಂಬಿಸ್ಕೋಬೇಕು, ನಮ್ಮ ಸಂಶಯ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಅದರಿಂದ ಯಾವುದೇ ತತ್ ಈಶ್ವರ ಸರ್ವವೇದಾರ್ಥ ಸರ್ವೇ ವೇದ ಯತ್ಪದ ಮಾಮನಂತಿ ಇತ್ಯಾದಿ ಸಿದ್ಧಮಪಿ ಭಗವತ ಸರ್ವವೇದಾರ್ಥತ್ವಂ ನ್ಯಾಯನ ಉಪಾದಿತು ವಯಂ ಪ್ರಯತ್ನ ಸೂತ್ರಕಾರ ಶಾದೇ ತತ್. ಹಾಗೊಂದು ಪ್ರಶ್ನೆ ಬಂತು, ಅಲ್ಲಿಷ್ಟೆಲ್ಲ ಕೋಟ್ ಮಾಡೋದ್ರ ಬದಲು ಸರ್ವೇ ವೇದ ಯತ್ಪದ ಮಾಮನ್ ಅಂತ ಹೇಳಿ ಮುಗೋಗ್ತಿತ್ತಲ್ಲ ಅಂತ ಕೇಳಿದರೆ, ಹೌದು ಅದು ಹೇಗೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಎಷ್ಟು ಎಕ್ಸಾಮ್ ಪ್ರೂವ್ ದಟ್ ಅಂತ ಕೊಟ್ಬಿಡ್ತಾರೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ಬಿಟ್ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು, ಇವು ಯಾರು ರೈಟ್ ಅಂತ ಅದು ರೈಟ್ ಹಾಕಿಬಿಟ್ರೆ ನಾವು ತೋರಿಸ್ಬೇಕು. ಹೇಗೆ ಬಂತು ಅಂತ ತೋರಿಸ್ಬೇಕಾದ್ರೆ ಉತ್ತರ ಗೊತ್ತು ಕರೆಕ್ಟೆ, ಅವ್ರು ರೆಡ್ಯೂ ಏನು ಮಾಡೋಕ್ಕಾಗ್ತಾರೆ ಪ್ರೂವ್ ಮಾಡ್ತು, ಪ್ರೂವ್ ದಟ್ ಅಂತ ಕೊಡ್ತಾನೆ. ಇದು ಪ್ರೂವ್ ಮಾಡಬೇಕು ಸರ್ವೇ ವೇದ ಆಯತ್ಪದ ವಾಮನ ಅಂತ ಹೇಗೆ ಪ್ರೂವ್ ಮಾಡ್ತೀರಿ ಅಂದರೆ ಓಂಕಾರನ ತೊಗೊಂಡು ಬರಬೇಕೀಗ, ಅದನ್ನು ಹೇಳುತ್ತೆ. ಇತ್ಯಾದಿ ಶುಚಿ ಸಿದ್ಧಮಪಿ ಭಗವತಃ ಸರ್ವ ವೇದಾರ್ಥತ್ವಂ ನ್ಯಾಯೇನ ಉಪಪಾದಯಿತು. ನ್ಯಾಯ ಅಂದ್ರೇನು? ಯುಕ್ತಿ. ಯುಕ್ತಿಗಳಿಂದ ಪ್ರೂವ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದಾರೆ. ಅಯಂ ಪ್ರಯತ್ನ ಸೂತ್ರಕಾರಸ್ಯ ಶಾದೇ ತತ್ ಈಶ್ವರ ಸರ್ವ ವೇದಾರ್ಥಃ ತದ್ವ್ಯಾಖ್ಯೇಯ ಓಂಕಾರಾರ್ಥತ್ವಾತ್ ಯೋ ಯದ್ ಯೋ ಯದ್ವ್ಯಾಖ್ಯೇಯ ಅರ್ಥಃ ಸದರ್ಥೋ ಯಯ ಯಥಾ ಸಂಪ್ರತಿಪನ್ನ ಇತಿ ವಾ ಸರ್ವೋ ವೇದಃ ಈಶ್ವರಪರಃ ತತ್ಪರೋ ಓಂಕಾರ ವ್ಯಾಖ್ಯಾತ್ವಾದಿತಿ ವಾ ಸಾಕ್ಷಾದೇ ಅನುಮಾನಂ ಕಿಮ್ನ ವ್ಯಾಖ್ಯಾಯತೆ. ಆ ಪ್ರಶ್ನೆ ಮಾಡಿದೆ. ಆಯ್ತು ಬಿಡಿ, ಇಷ್ಟೆಲ್ಲ ವ್ಯಾಖ್ಯಾನ ಮಾಡ್ತಿರಲ್ಲ, ಇದನ್ನು ಸ್ವಲ್ಪ ಸಿಂಪಲ್ಲಾಗಿ ಬೇರೆ ಟೈಪ್ ಮಾಡ್ಬೋದು, ಅದನ್ನು ಸಜೆಸ್ಟ್ ಮಾಡ್ತಾನೆ. ಈಗ ಹೀಗೆ ಮಾಡ್ಬೋದಾಗಿತ್ತು ಅಂತೇಳಿ, ಇಲ್ಲ ಹೀಗೇ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ಹೇಳ್ತೀರಲ್ಲ, ಬೇರೆ ರೀತಿ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಕೆಲವು ಆಕ್ಷೇಪಣೆ ಹಾಗೆ ಮಾಡೋರು ಇದ್ದಾರೆ. ಅಚ್ಚೆ ಎಲ್ಲ ಸರಿ ಹೇಳಿದ್ದಾರೆ, ಹೀಗೆ ಹೇಳ್ಬೋದಾಗಿತ್ತು, ಇದು ಸಿಂಪ್ಲಿಫೈ ಮಾಡಿಬಿಡೋದಾಯಿತು, ಇನ್ನು ಬೆಟರ್ ಹೇಳ್ಬೋದಾಗಿತ್ತು ಅಂತ ಆ ಕಾಮೆಂಟ್ ಮಾಡ್ತಾರೆ. ಅದಲ್ಲ, ಅವ್ರು ಹೇಳಿದ ಕ್ರಮದಲ್ಲೇ ಹೇಳಬೇಕು. ಈಶ್ವರ ಸರ್ವ ವೇದಾರ್ಥಸ್ಥ ತದ್ವ್ಯಾಖ್ಯೇಯ ಓಂಕಾರಾರ್ಥತ್ವಾತ್. ಪ್ರಶ್ನೆ ಹೀಗೆ, ಶಾದೇ ತತ್ ಇದೆಲ್ಲ ಇರಲಿ. ಈಶ್ವರ ಇಲ್ಲಿ ಈಶ್ವರ ಯಥಾರ್ಥ ನಾರಾಯಣ ಅಂತ ಅರ್ಥ. ಸರ್ವವೇದಾರ್ಥ ತದ್ವ್ಯಾಖ್ಯೇಯ ಓಂಕಾರಾರ್ಥತ್ವಾತ್ ಸರ್ವವೇದಗಳಿಗೂ ಅರ್ಥವಾಗಿದ್ದಾನೆ. ಅದಕ್ಕೆ ಸರ್ವವೇದಗಳು ಕೂಡ ಯಾವುದು ವ್ಯಾಖ್ಯೆ ಯಾವುದು ಸರ್ವವೇದಗಳಿಗೆ? ಓಂಕಾರ. ಓಂಕಾರದ ಅರ್ಥನೇ ಸರ್ವವೇದಾರ್ಥವಾಗಿರೋದ್ರಿಂದ ಸರ್ವವೇದಾರ್ಥಭೂತನಾದ ನಾರಾಯಣನೇ ಈಶ್ವರನಾಗಿದ್ದಾನೆ. ಯೋ ಯದ್ವ್ಯಾಖ್ಯೇಯ ಅರ್ಥ, ಯಾವುದು ಯಾವುದು ವ್ಯಾಖ್ಯೇಯಕ್ಕೇನು ಅರ್ಥ ಆಗಿರುತ್ತೋ ಸ ತದರ್ಥ ಯಥಾ ಸಂಪ್ರತಿಪನ್ನ ಇತಿ ವಾ ಈ ರೀತಿ ಅರ್ಥ ಮಾಡೋದಾಗಲಿ. ಇತಿ ವಾ ಸರ್ವೋ ವೇದ ಈಶ್ವರ ಪರಃ ತತ್ಪರ ಓಂಕಾರ ವ್ಯಾಖ್ಯಾನತ್ವಾದಿತಿ ವಾ. ಎಲ್ಲ ವೇದಗಳು ಕೂಡ ಉಲ್ಟಪಟ್ಟ ಹೇಳೋದು, ಎಲ್ಲ ವೇದಾರ್ಥವೂ ಈಶ್ವರನಾಗಿದ್ದಾನೆ. ಯಾತಕ್ಕೆ? ಅದರ ವ್ಯಾಖ್ಯೇಯವಾಗಿರತಕ್ಕಂಥ ಓಂಕಾರದ ಅರ್ಥ ನಾರಾಯಣ ಆಗಿರೋದ್ರಿಂದ. ಇದು ಒಂದು ಕ್ರಮ. ಅಥವಾ ಎಲ್ಲ ವೇದಗಳು ಕೂಡ ಈಶ್ವರ ಪರವಾಗಿದೆ, ಓಂಕಾರಕ್ಕೆ ವ್ಯಾಖ್ಯಾನವಾಗಿರೋದ್ರಿಂದ. ಓಂಕಾರವನ್ನು ಮೊದಲನೇ ಹಂತದಲ್ಲಿ ಏನು ಮಾಡಿದರು? ವ್ಯಾಖ್ಯೇಯ ಅಂತ ಕರೆದರು. ಎರಡನೇದು ವ್ಯಾಖ್ಯಾನ ಅಂತ ಕರೆದರು. ವೇದಗಳು ವ್ಯಾಖ್ಯಾನ, ಓಂಕಾರ ವ್ಯಾಖ್ಯೇಯ. ಯಾವುದು ವ್ಯಾಖ್ಯಾನಿಸಲ್ಪಡುತ್ತೋ ಅದೇನದು? ವ್ಯಾಖ್ಯೇಯ. ಈ ಸುಧಾ ಅಂಬೋದು ಏನದು? ವ್ಯಾಖ್ಯಾನ. ವ್ಯಾಖ್ಯೇಯ ಯಾವುದು? ಅನುವ್ಯಾಖ್ಯಾನ. ಪರಿಮಳ ಅಂಬೋದೇನೀಗ? ವ್ಯಾಖ್ಯಾನ. ಸುಧಾ ಅಂಬೋದು ಏನಾಯ್ತಾಗ? ವ್ಯಾಖ್ಯೇಯ. ಬ್ರಹ್ಮಸೂತ್ರ ಭಾಷ್ಯ ವ್ಯಾಖ್ಯಾನ. ವ್ಯಾಖ್ಯೇಯ ಯಾವುದಾಯ್ತಾಗ? ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ವ್ಯಾಖ್ಯೇಯ. ಸೊ ಗೊತ್ತಾಯ್ತು, ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪ್ರಶ್ನೆ ಕೇಳ್ತಿರೋದು. ಆ ಮೂರಾಗ ಗೊತ್ತಾಗ್ಬಿಟ್ಟಿರುತ್ತೆ, ಎಲ್ಲ ಕಡೆ ಗೊತ್ತಾಗಬೇಕು. ಯಾವುದಕ್ಕೆ ಯಾವ್ದು ಅರ್ಥನೋ ಅರ್ಥ ಹೇಳೋದೆಲ್ಲ ವ್ಯಾಖ್ಯಾನ. ಯಾವುದಕ್ಕೆ ಅರ್ಥ ಹೇಳ್ತಾರೋ ಅದೇನದು? ವ್ಯಾಖ್ಯೇಯ ಅಂತ ತಿಳ್ಕೊಂಡ್ರೆ ಸರಿ. ಈಗ ಈ ಗಾಯತ್ರಿ ಮಂತ್ರ ಏನು ವ್ಯಾಖ್ಯಾನನೋ ವ್ಯಾಖ್ಯೇಯನೋ? ವ್ಯಾಖ್ಯಾನ. ಯಾವುದಕ್ಕೆ ವ್ಯಾಖ್ಯಾನ? ಯಾವುದಕ್ಕೆ ವ್ಯಾಖ್ಯಾನ ಅಲ್ಲ, ಮೊದಲೇನು ಮದ್ಯಾವ್ದು ತಗೋಬೇಕೀಗ? ವ್ಯಾಹೃತಿಗಳಿಗೆ ವ್ಯಾಖ್ಯಾನ. ಸೊ ವ್ಯಾಹೃತಿಗಳಿಗೆ ವ್ಯಾಖ್ಯೇಯ ಯಾವುದು? ಓಂಕಾರ. ಆ ರೀತಿ ಹೋದ್ರೆ ಕರೆಕ್ಟ್ ಆಗುತ್ತೆ. ವ್ಯಾಖ್ಯಾನ ಒಂದು ಸ್ವಲ್ಪ ಇರುತ್ತೆ, ಟ್ವಿಸ್ಟ್ ಮಾಡಿರುತ್ತೆ, ಇದಕ್ಕೆ ಹೋಗ್ಬಿಡುತ್ತೆ. ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ. ಈ ರೀತಿ ಕೇಳ್ತಾ ಕೇಳ್ತಾ ಒಂದು ಥರ ಹೋದಾಗ ಹೇಳ್ತಾ, ಅವರು ಮಾಡಿದ್ದು ಹೌದಾ, ನೀನು ಹೋಗಿದ್ದು ಹೌದಾ, ಎಲ್ಲ ಹೂವು ಅಂತಿರ್ತಾನೆ, ನೀನು ಬುದ್ಧಿ ಇಲ್ಲ ಹೌದು, ಅದಕ್ಕೂ ಹೋಗ್ಬಿಡ್ತಾನೆ ಕೊನೆಗೆ. ಯಾಕೆ ಹೂವು ಎಲ್ಲ ಅದೇ ಟೈಪ್ ಕ್ವಶನ್ ಹೋಗಿರೋದ್ರಿಂದ ಆ ರೀತಿ ಕೊಡ್ತಾರೆ. ಅದು ಚೇಂಜ್ ಮಾಡಿದಾಗ ಏನಾಗಬೇಕು? ಅಬ್ಸರ್ವ್ ಮಾಡ್ಬೇಕಂತ, ಎಲ್ಲಿ ಚೇಂಜ್ ಆಯಿತು ಅಂತೇಳಿ. ಅದಕ್ಕೆ ಏನಂತ ಕರೀತಾರೆ? ದಟ್ ಈಸ್ ವಿವೇಕ. ಇದನ್ನು ತಿಳಿಸಿದ ಎರಡು ರೀತಿ ಹೇಳ್ತಾರೆ ಈಗ. ಈಶ್ವರ ಎರಡು ವೇದ ಅರ್ಥ, ಅದಕ್ಕೆ ಓಂಕಾರ ಒಂದು ವ್ಯಾಖ್ಯೇಯ, ವ್ಯಾಖ್ಯೇಯದ ಅರ್ಥವೇ ವ್ಯಾಖ್ಯಾನ. ಸೊ ಓಂಕಾರಕ್ಕೆ ನಾರಾಯಣ ಅರ್ಥ, ಸರ್ವವೇದಗಳು ವ್ಯಾಖ್ಯಾನವಾದ್ದರಿಂದ ವ್ಯಾಖ್ಯೇಯವಾದಂಥ ಓಂಕಾರಕ್ಕೆ ಯಾರು ಅರ್ಥ ನಾರಾಯಣನಾಗಿದ್ದಾನೋ, ವ್ಯಾಖ್ಯಾನವಾದ ವೇದಗಳಿಗೆ ಅವನೇ ಅರ್ಥ ಆಗಿರಬೇಕು. ಒಂದು ರೀತಿ ಅರ್ಥ ಇದು. ಇನ್ನೊಂದು ರೀತಿ ಮಾಡಿದರೆ ಸರ್ವೋ ವೇದ ಈಶ್ವರ ಪರಃ, ಎಲ್ಲ ವೇದಗಳು ಈಶ್ವರ ಪರನೇ. ಅದಕ್ಕೆ ಓಂಕಾರ ವ್ಯಾಖ್ಯಾನತ್ವ, ಓಂಕಾರ ವ್ಯಾಖ್ಯಾನವಾಗಿರೋದ್ರಿಂದ ತಗೊಂಡಿರೋದೇನೀಗ ವ್ಯಾಖ್ಯೇಯ ಇಟ್ಕೊಂಡು ಒಂದರ ಮೊದಲು ಅರ್ಥ ಮಾಡಿದರು, ವ್ಯಾಖ್ಯಾನ ಮತ್ತೆ ಅರ್ಥ ಮಾಡಿದರು. ಎರಡು ರೀತಿಯಲ್ಲಿ ಮಾಡಕ್ಕೆ ಬರುತ್ತಲ್ಲ, ಡೈರೆಕ್ಟ್ ಮಾಡಕ್ಕೆ ಬರ್ತಿತ್ತು. ವ್ಯಾಹೃತಿ ಇವೆಲ್ಲ ಯಾಕೆ ತೊಗೊಂಡು ಬಂದಿರಿ ಸುಮ್ ಸುಮ್ಮನೆ? ವ್ಯಾಹೃತಿ ಗಾಯತ್ರಿ ಅವೆಲ್ಲ ಯಾತಕ್ಕೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ಇತಿ ನವಿಕಿನ್ನ ವ್ಯಾಖ್ಯಾಯತೆ ತದ್ಯಥಾ ಸರ್ವಾಣಿ ಪರ್ಣಾನಿ ಶಂಕುನ ಸಂತೃಣ್ಣಾನಿ ಏವಂ ಓಂಕಾರೇಣ ಇವ ಸರ್ವಾ ವಾಕ್ ಸಂತೃಣ್ಣ ಇತ್ಯಾದಿ ಶ್ರುತ್ಯ ಹೇತ್ವರ್ಥ ಸಮರ್ಥನಂ ಭವಿಷ್ಯತಿ ಕಿಮನೇನ ಪರಂಪರೆಯ ವ್ಯಾಖ್ಯಾನೇನ ಸತ್ಯಂ. ಈ ರೀತಿ ಮಾಡಿದ್ರೆ ಇನ್ನೊಂದು ಅಡ್ವಾಂಟೇಜ್ ನಿಮಗಿದೆ ಅಂತ ನಮಗೆ ಹೇಳ್ತಾನೋ. ಏನು ಅಡ್ವಾಂಟೇಜ್ ಇದೆ? ತದ್ಯಥಾ ಸರ್ವಾಣಿ ವರ್ಪರ್ಣಾನಿ ಶಂಕುನಾ ಸಂತೃಣ್ಣಾನಿ ಏವಂ ಓಂಕಾರೇಣೈವ ಸರ್ವಾವಾಕ್ ಸಂತೃಣ್ಣ. ಎಲ್ಲ ಒಂದು ವಿವಿಧವಾದಂತಹ ಎಲೆಗಳನ್ನು ಒಂದು ಶಂಕು ಪ್ರಧಾನವಾಗಿರತಕ್ಕಂಥ ಆಧಾರ ಸ್ತಂಭಕ್ಕೆ ಲಿಂಕ್ ಮಾಡಿರೋ ಹಾಗೆ ಎಲ್ಲ ವೇದಗಳಿಗಿರೋ ಶಂಕುಸ್ಥಾನೀಯವಾದ ಯಾವುದು? ಓಂಕಾರ. ಸೊ ಓಂಕಾರ ಎಲ್ಲಿ ಲಿಂಕ್ ಆದ್ರೆ ಎಲ್ಲಿ ಸಿಗಬೇಕದು? ಓಂಕಾರ ಕನೆಕ್ಟ್ ಆಗಬೇಕು. ಮತ್ತು ಇನ್ನೊಂದು ವಾಕ್ಯ ಇದೆ, ಇವೆಲ್ಲ ಕೋಟ್ ಮಾಡಿದ್ರೆ ಮುದೋಗ್ತಿತ್ತು. ನೀವೀಗ ಯಾಕೆ ಇಷ್ಟೆಲ್ಲ ಯಾಕೆ ಅಂದರೆ ಇಷ್ಟೇ ಓಂಕಾರದ ಅರ್ಥ ಸರ್ವವೇದಾರ್ಥ, ಸರ್ವವೇದಾರ್ಥಗಳು ವ್ಯಾಖ್ಯಾನ, ಓಂಕಾರ ಮತ್ತು ವ್ಯಾಖ್ಯಾನ ಎರಡೇ ಸಾಕು ನಮಗೆ. ಮೂರ್ನಾಲ್ಕು ಯಾಕೆ ತಂದ್ರಿ ಮಧ್ಯೆ? ಓಂಕಾರ, ವ್ಯಾಹೃತಿಗಳು, ಗಾಯತ್ರಿ, ಪುರುಷಸೂಕ್ತ, ವೇದ. ನೆಕ್ಸ್ಟ್ ಸ್ಟೆಪ್ ಅವಾಯ್ಡ್ ಮಾಡಬೇಕಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಹೇಳಿ ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಸತ್ಯಂ ಸತ್ಯ ಯಾತಕ್ಕೆ ತಥಾಪಿ ವಾಕ್ಯಾಂತರ ಬಲೇನ ಸರ್ವ ವಾಗೋಕಾರ ವ್ಯಾಖ್ಯಾನಂ ಸಾಕ್ಷಾತ್ ಕಿಂ ನಾಮೋಕ್ತ ಉಕ್ತ ಪ್ರಕಾರೇಣ ಪರಂಪರೆಯವೇತಿ ದಾಪಯಿತು ಮಿಥಂ ವ್ಯಾಖ್ಯಾನಮಿತ್ಯದೋಷ. ಆಚಾರ್ಯ ಹೇಳಿದ್ದು ಯಾತಕ್ಕೆ ಸರಿ ಅಂದರೆ, ತಥಾಪಿ ವಾಕ್ಯಾಂತರ ಬಲೇನ ನ ಸರ್ವ ವಾಂಗ್ ಓಂಕಾರ ವ್ಯಾಖ್ಯಾನಂ ಸಾಕ್ಷಾತ್ ಕಿಂ ನಾಮ ಉಕ್ತ ಪ್ರಕಾರೇಣ ಪರಂಪರೆಯವೇತಿ. ಎಲ್ಲ ವಾಕ್ಯಗಳು ಕೂಡ ಓಂಕಾರಕ್ಕೆ ಡೈರೆಕ್ಟ್ ವ್ಯಾಖ್ಯಾನಗಳಾಗಿಲ್ಲ, ಈ ಪರಂಪರೆಯಲ್ಲೇ ವ್ಯಾಖ್ಯಾನವಾಗಿದೆ. ಯಾವ ಒಂದು ಎವಲ್ಯೂಷನ್ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಂದಿದೆಯಲ್ಲ ಅರ್ಥ ಮಾಡಿಕೊಳ್ಳಿ ಅಂತ ಆಚಾರ್ಯ ಹೇಳಿದ್ದಾರೆ ಹೊರತು ಆ ರೀತಿ ಹೇಳೋದು ಬರಬಾರ್ದಂತೇನೂ ಅಲ್ಲ. ಅದು ಸರಿನೇ ಅಂತೇಳಿ, ಅದು ಸರಿನೇ, ಇದು ಸರಿನೇ, ಅದು ಇದೊಂದು ಉದ್ದೇಶ ಇದೆ ಆಚಾರ್ಯ ಹೇಳಬೇಕಾದ್ರೆ. ಅಂದರೆ ಇದರಿಂದ ಏನ ಲಿಂಕ್ ನಮಗೆ ಗೊತ್ತಾಗಿದೆ ಅಂದರೆ ಒಳ್ಳೆ ದೃಢವಾಗಿ ಕನ್ವಿನ್ಸ್ ಆಯ್ತು. ಸಾಮಾನ್ಯ ರಫ್ ಆಗಿ ಗೊತ್ತಾಗೋದು ಏನಾಯ್ತು, ಈಗ ಪರ್ಫೆಕ್ಟಾಗಿ ಗೊತ್ತಾಯಿತು. ಆ ದೃಷ್ಟಿಯಿಂದ ಪ್ರಯೋಜನ ಇದೆ. ಆ ಅರ್ಥ ನೀವು ಎಷ್ಟು ತಿಳ್ಕೊಂಡಿದ್ದೆ ಭಾರಿ ಸಂತೋಷ ಅಂತ ಅರ್ಥ. ಒಪ್ಪಿಕೊಂಡಾಗಾಯ್ತಲ್ಲ ಸರ್ವವೇದಗಳು. ಹೀಗೆ ಇಂಥ ಪ್ರಶ್ನೆ ಶಿಷ್ಯರಿಗೆ ಹೇಳೋ ಪ್ರಶ್ನೆಗಳು ಇವೆಲ್ಲ ಕೂಡ, ಪ್ರತಿವಾದಿ ಕೇಳೋ ಪ್ರಶ್ನೆ ಅಲ್ಲ. ಯಾಕಂದ್ರೆ ಒಪ್ಪೋದಿಲ್ಲ ಅದನ್ನು. ಶಿಷ್ಯರು ಒಪ್ಕೊಂಡ್ಬಿಟ್ರು, ಓಂಕಾರದ ಅರ್ಥನೂ ನಾರಾಯಣ, ಸರ್ವವೇದಗಳ ಅರ್ಥನೂ ನಾರಾಯಣ. ಸೊ ಸಿಂಪಲ್ಲಾಗಿ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ವಾಕ್ಯಾರ್ಥಕ್ಕೆ ಕೂತಾಗ ಇವೆಲ್ಲ ಬೇಕಾಗುತ್ತೆ. ಆಚಾರ್ಯ ಹೇಳಿದ ಕ್ರಮದಲ್ಲಿ ಹೇಳಿಬಿಟ್ಟಾಗ ಏನಾಗುತ್ತೆ, ಗಲಾಟೆ ಮಾಡಲಿಕ್ಕೆ ಬರೋದಿಲ್ಲ ಅವನು. ಇಲ್ಲದವ್ರು ಏನು ಮಾಡ್ತಾನೆ, ದಾರಿ ತಪ್ಪಿಸೋ ಚಾನ್ಸ್ ಇರ್ತವೆ. ಅದು ಪ್ರಶ್ನೆಗಳೇ ಪೂರ್ವಪಕ್ಷಗಳು ಎರಡು ವಿಧ ಅಂತ ತಿಳ್ಕೊಂಡಿರಬೇಕು. ಪೂರ್ವಪಕ್ಷನೇ ಕೇಳ್ತಕ್ಕಂಥ ಪೂರ್ವಪಕ್ಷಗಳು ಕೆಲವು, ಶಿಷ್ಯರು ಕೇಳ್ತಕ್ಕಂಥದ್ದು ಕೆಲವು, ಕೆಲವು ತಾವೇ ಪ್ರಶ್ನೆ ಹಾಕೊಂಡು ಕೇಳೋದು ಇನ್ನೊಂದು ಕೆಲವು. ಮೂರು ಭಾಗ ಇರುತ್ತೆ ಅದ್ರ. ವ್ಯಾಖ್ಯಾನಮಿತ್ಯ ದೋಷ ಏನು ಮುಂದೆ? ನಾನು ಚ ಈಶ್ವರೇ ಪ್ರಮಾಣಂ ಪೃಷ್ಠವತಃ ಓಂಕಾರ ಬ್ರಹ್ಮಶಬ್ದಾವೇವ ಕಸ್ಮಾನ್ನೋಕ್ತೌ ಕಿಂ ವೇದಾನುಮಾನೇನ ನ ಚ ಪದಸ್ಯ ಅಪ್ರಮಾಣತೆಯ ಅಪ್ರಮಾಣತಾ ಇತಿ ವಾಚ್ಯಂ ಯೌಗಿಕ ಪದ ಪ್ರಾಮಾಣ್ಯಸ್ಯ ಉಕ್ತತ್ವ ಮೈವಂ ನ ಚ ಈಶ್ವರೇ ಪ್ರಮಾಣಂ ಪೃಷ್ಠವತಃ. ಎಲ್ಲಿಂದ ಶುರುವಾಗಿತ್ತಿದೋ? ದೇವರಿದ್ದಾನೋ ಬ್ರಹ್ಮಮೀಮಾಂಸಕ್ಕೆ ಏನಪ್ಪ ವಿಷಯ? ಜಡನೋ ಅಂತ ಕೇಳಿದರು. ಜಡ ಆಗಲೇ ಸಾಧ್ಯ ಇಲ್ಲ. ಯಾತಕ್ಕೆ? ಅದು ಕಣ್ಣಿಗೆ ಕಾಣಿಸುತ್ತೆ. ಜಡ ಪದಾರ್ಥ ಪ್ರತ್ಯಕ್ಷ ವೇದ್ಯ, ಅದ್ಯಾತಕ್ಕೆ ಬೇಕು ಅಂತ ಕೇಳಿದ. ಜೀವನ ಅಂತ ಕೇಳಿದರೆ ಸಾಕ್ಷ್ಯ ವೇದ್ಯ, ಅದಕ್ಕೂ ಬೇಕಾಗಿಲ್ಲ ಅಂತ ಕೇಳಿದ. ಈಶ್ವರ ಇಲ್ಲೇ ಇಲ್ಲ ಅಂತ ಶುರು ಮಾಡಿದ್ದ. ಇಲ್ಲ ಈಶ್ವರ ಇದ್ದಾನೆ ಅಂತ ಶುರು ಮಾಡಿದ್ರಲ್ಲ, ಅದು ಒಪ್ಪಣ. ಈಗ ನಾನು ಈಶ್ವರ ಇದ್ದಾನೆ ಅಂತ ಏನು ಆಧಾರ ಅಂತ ಕೇಳಿದರೆ, ಇವೆಲ್ಲ ಆಧಾರ ಕೊಡ್ತೀವಿ, ಪೂರ್ಣ ಅಂತ ಆಧಾರ ಕೊಟ್ಟರಿ ನೀವೀಗ. ಅವನಿಗೆ ಓಂಕಾರ ಬ್ರಹ್ಮಶಬ್ದಾವೇವ ಕಸ್ಮಾನ್ನೋಕ್ತವು ಕಿಂ ವೇದಾನುಮಾನೇನ. ಬರೀ ಎರಡು ಹೇಳಿದರೆ ಸಾಕಾಗಿತ್ತು. ಇಲ್ಲಿವರೆಗೆ ಯಾಕೆ ಲಿಂಗ್ ತರಬೇಕಾಗಿತ್ತು ನೀವು? ಸರ್ವ ವೇದಾರ್ಥ ಅವನೇ ಅಂತ ಯಾಕೆ ಹೇಳಬೇಕಾಗಿತ್ತು? ಎರಡು ಹೇಳಿದ್ರೆ ಸಾಕಾಗಿತ್ತಲ್ಲ ಅಂತ ಕೇಳಿದರೆ, ನಚ ವೇದ ಶಬ್ ಪದಸ್ಯ ಅಪ್ರಮಾಣತಾ ಇತಿ ವಾಚ್ಯಂ, ಪದಕ್ಕೆ ಪ್ರಾಮಾಣ್ಯ ಒಪ್ಪೋದಿಲ್ಲ ಅಂತ ಪ್ರಶ್ನೆ ಕೇಳೋದು ಬರ್ತಾನೆ ಅಂತ ಹೇಳಬಾರ್ದು. ಯಾಕೆ? ಯೌಗಿಕ ಪದ ಪ್ರಾಮಾಣ್ಯಸ್ಯ ಉಕ್ತತ್ವ, ಪದ ಅಂಬೋದು ಪ್ರಮಾಣವಾಗೋದಿಲ್ಲ, ಅದು ವಾಕ್ಯ ಆಗಬೇಕಾಗಿತ್ತು. ಓಂಕಾರ ಬರೀ ಪದ, ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಮುಂದಿನ ಬ್ರಹ್ಮ ಅಂಬೋದು ಬರೀ ಪದ, ಈ ಸರ್ವ ವೇದಗಳು ಎಂಬುದು ವಾಕ್ಯಗಳಾಗುತ್ತೆ, ಅದಕ್ಕೆ ಹೇಳಿದ್ರು ಅಂತ ಕೇಳಿದರೆ ಉತ್ತರ ಕೊಟ್ಟಿದ್ದೀರಾಗಲಿ ನೀವೀಗ. ಯೌಗಿಕ ಪದಗಳಿಗೆ ವಾಕ್ಯ ರೂಪನೇ ಅವು. ಯೌಗಿಕ ಪದಗಳು ಏನಂತ ನೋಡ್ಬೇಕವನ? ವಾಕ್ಯ ಅಂತ ಹೇಳಿರೋದ್ರಿಂದ ಮುಗಿದೋಯ್ತಲ್ಲ ಉತ್ತರ, ಮತ್ತೆ ಯಾಕೆ ಅಂತ ಕೇಳ್ತಾನೆ. ಯೌಗಿಕ ಪದ ಪ್ರಾಮಾಣ್ಯಸ್ಯ ಉಕ್ತತ್ವಾತ್ ಮೈವಂ ಮೀಮಾಂಸಾನುಗ್ರಾಹ್ಯ ಪ್ರಮಾಣಸ್ಯ ಪೃಷ್ಠತ್ವಾತ್. ಅದಕ್ಕೆ ಹೇಳ್ತಾನೆ ಪ್ರಮಾಣಗಳು ಎರಡು ವಿಧ, ಒಂದು ಸಾಮಾನ್ಯ ಪ್ರಮಾಣ, ಬೇರೆ ಇನ್ನೊಂದು ಮೀಮಾಂಸಾ ಅನುಗ್ರಾಹ್ಯ ಪ್ರಮಾಣಸ್ಯ ಪೃಷ್ಠತ್ವಾತ್. ಮೀಮಾಂಸಾಕ್ಕೆ ಅನುಗ್ರಹ ಮಾಡತಕ್ಕಂಥ ಪ್ರಮಾಣ ಬೇರೆ, ಅಂದರೆ ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ಪ್ರಮಾಣ ಮೀಮಾಂಸ ಅಂದರೆ ಚರ್ಚೆ, ಅಂಥ ಪ್ರಮಾಣ ಬೇರೆ, ಈ ಪ್ರಮಾಣ ಬೇರೆ. ಅದಕ್ಕಿಂತ ಯಾವ ಪ್ರಮಾಣ ಕೇಳಿದ್ದಾನ ಅವನೀಗ? ಎಸ್ಟಾಬ್ಲಿಷ್ ಆಗೋ ಪ್ರಮಾಣ ಅಂತ ಕೇಳ್ತಾನೆ. ಬರೀ ಪ್ರಮಾಣ ಬೇರೆ, ಈ ಪ್ರಮಾಣ ಬೇರೆ. ಯಾರಾಗ ತಿಥಿ ಎಂದೊಂದಿಗೆ ಹೇಳಿಬಿಟ್ರೆ ಸಾಕು, ಅಪ್ರೂವ್ ಮಾಡಿದರೆ ಪಂಚಾಂಗ ತೋರಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಬರೀ ಪ್ರಶ್ನೆ ಕೇಳೋದು ಬೇರೆ, ಅದು ಜಿಜ್ಞಾಸೆ ಮಾಡಿ ಪ್ರಶ್ನೆ ಕೇಳೋದು ಬೇರೆ. ಗಲಾಟೆ ಬಂದಿತ್ತು ಎಷ್ಟೊತ್ತಿಗಿದೆ ಅಂತೇಳಿ, ಅವತ್ತಲ್ಲಿ ಏನು ಮಾಡ್ತಾನೆ, ಟೈಮ್ ತೋರಿಸ್ಬೇಕಾಗತ್ತೆ. ಅವ್ರು ಹೇಳಿದವನ ಜವಾಬ್ದಾರಿ ಏನು ಬಂತು, ತೋರಿಸೋ ಜವಾಬ್ದಾರಿ ಬಂತು. ಸುಮ್ಮನೆ ಪ್ರಶ್ನೆ ಕೇಳಿದರೆ ಅವೆಲ್ಲ ಬೇಕಿಲ್ಲ. ಭಾಳ ಒಳ್ಳೆ ಎಂಥ ಸಿಕ್ಕಾಬಟ್ಟು ಸೀರಿಯಸ್ ಪ್ರಶ್ನೆ ಕೇಳಿರೋದ್ರಿಂದ ಅವನಿಗೇನು ಹೇಳಬೇಕಾಯ್ತು? ನಾವೀಗ ಸಮಸ್ತ ವೇದಗಳನ್ನು ಉತ್ತರ ಕೊಡಬೇಕಾಯ್ತು ಅಂತ ಅರ್ಥ. ನಚೆ ಓಂಕಾರಾದಿ ಮಾತ್ರ ತಥಾ ವಿವಕ್ಷಿತಂ. ಸೊ ಓಂಕಾರಾದಿಗಳಷ್ಟು ವಿವಕ್ಷಿತವಾಗಿಲ್ಲ. ಕಿಂ ನಾಮ ಸಮಸ್ತೋ ವೇದ ಏವೇತಿ, ಅಂದರೆ ನಮ್ಮ ತಾತ್ಪರ್ಯ ಬರೀ ಓಂಕಾರ ಪ್ರಮಾಣ ಅಂತಲೂ ಅಲ್ಲ, ಬ್ರಹ್ಮಾಷ್ಟ ಪ್ರಮಾಣ, ಸರ್ವ ವೇದಗಳು ಪ್ರಮಾಣ ಅಂತ ಹೇಳಬೇಕಾಗಿದೆ. ಅವಾಗ ಏನಾಯ್ತು ಅವನಿಗೆ? ಭಾರಿ ಇದಾಯ್ತು. ಒಂದು ಡಾಕ್ಯುಮೆಂಟ್ರಿ ಕೊಟ್ಟರೆ ಪ್ರೂವ್ ಆಗಬಹುದು, ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಟ್ರೆ ಏನಾಗುತ್ತಾಗ 100% ಇದಾಗಿ ಕೇಸು ಬೀಳೋ ಚಾನ್ಸಸ್ ಇಲ್ಲ ಬೇರೆಯವರಿಗೆ. ಅದಕ್ಕೆ ಏನು ಮಾಡ್ತಿದ್ದೀವಿ ನಾವೀಗ ಮುಂದೆ ಹೇಳಬೇಕಾದ್ರೆ, ಓಂಕಾರ ಮೂಲ ಓಂಕಾರ ಯೋನಿತ್ವಾತ್ ಅಂತ ಹೇಳಿಲ್ಲ, ಗಾಯತ್ರಿ ಯೋನಿತ್ವಾತ್ ಅಂತ ಹೇಳಿಲ್ಲ, ಏನಂದ್ಬಿಟ್ರು ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳಿಬಿಟ್ರು. ಸೊ ಬ್ರಹ್ಮ ಇಲ್ಲಿ ಓಂಕಾರ ಎಲ್ಲರನ್ನ ಎಲ್ಲಿಗೆ ಹೋಯಿದ್ರು? ಕೊನೆಗೆ ಶಾಸ್ತ್ರಕ್ಕೆ ಹೋಯ್ತು. ಎಲ್ಲ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಹೇಳೋದು ಕೊಟ್ಟಿರೋದ್ರಿಂದ ಏನು ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಕಿಮತೋ ಯದ್ದೇವಂ ಈಶ್ವರ ಸರ್ವವೇದಾರ್ಥ ಇತಿ ಚೇತ್. ಸರಿ, ಈ ರೀತಿ ಸರ್ವವೇದಾರ್ಥ ಈಶ್ವರ ಅಂತ ಏನು ಹೇಳಿದಾಗಾಯ್ತು ನೀವು ಅಂದರೆ, ವಿಷಯ ಸಂಬಂಧ ಸಂಭವಾತ್ ಜಿಜ್ಞಾಸಾಯಾಹ ಕರ್ತವ್ಯತಾ ಶಾಸ್ತ್ರಸ್ಯ ಚ ಆರಂಭಣೀಯತ್ವಂ ಸಿದ್ಧವಿತ್ಯಾಶಯವಾನ್ ಸಾಕಾಂಕ್ಷಸ್ಯ ವಾಕ್ಯಾಭಾಸಸ್ಯ ಅಪ್ರತಿಪಾದಕತ್ವಾತ್ ಆಕಾಂಕ್ಷಿತ ಅಧ್ಯಾಹಾರಂ ಸೂಚಯನ್ ಸೂತ್ರಂ ಸೂತ್ರವಾಕ್ಯಾರ್ಥಮಃ ಜಿಜ್ಞಾಸ್ಯಃ ಇತಿ. ವಿಷಯ ಸಂಬಂಧ ಇಷ್ಟು ಹೇಳಿದ ಏನು ಉಪಯೋಗ ಆಯಿತು ಅಂದರೆ, ವಿಷಯ ಸಂಬಂಧ ಸಂಭವಾತ್, ವಿಷಯ ಸಂಬಂಧ ಎರಡೂ ಬಂತು, ನಾಲ್ಕು ಇರಬೇಕಲ್ಲ, ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ, ವಿಷಯ ಸಂಬಂಧ ಸಂಭವಾತ್ ಜಿಜ್ಞಾಸಾಯಾಹ ಕರ್ತವ್ಯತಾ ಶಾಸ್ತ್ರಚ್ಚ ಆರಂಭಣೀಯತ್ವ ಸಿದ್ಧಮಿತ್ಯಾಶಯವಾನ್. ಶಾಸ್ತ್ರಕ್ಕೆ ಆರಂಭಣೀಯತ್ವ ಬಂದಾಗ, ಓಂಕಾರ ಬರೀ ಆರಂಭಣೀಯ ಆಗ್ತಿತ್ತಾಗ, ಇಡೀ ಶಾಸ್ತ್ರ ಆರಂಭಣೀಯ ಆಗಬೇಕಾದ್ರೆ ಸರ್ವವೇದಾರ್ಥ ಅವನೇ ಆಗಿದ್ದಾನೆ ಅಂತ ಹೇಳಬೇಕು. ಸಾಕಾಂಕ್ಷಸ್ಯ ವಾಕ್ಯಾಭಾಸಸ್ಯ ಅಪ್ರತಿಪಾದಕತ್ವ, ಯಾವುದು ವಾಕ್ಯಾಭಾಸ ಇರುತ್ತಲ್ಲ ಅದರಿಂದ ಪ್ರತಿಪಾದಗಳು ಸಾಧ್ಯ ಇಲ್ಲ, ಅದಕ್ಕಾಗಿ ಆಕಾಂಕ್ಷಿತ ಅಧ್ಯಾಹಾರಂ ಸೂಚಯತ್ ಸೂತ್ರವಾಕ್ಯಾರ್ಥಮಃ ಜಿಜ್ಞಾಸ್ಯಃ ಇತಿ. ಅದಕ್ಕೆ ಆಚಾರ್ಯ ಏನಂತ ಸೇರಿಸಿಬಿಟ್ರು, ಸಯೇವ ಸರ್ವವೇದಾರ್ಥ ಅಂತ ಸೇರಿಸಿ ಅವನೇ ಜಿಜ್ಞಾಸ್ಯ ಅಂತ ಹೇಳಿದರು. ಸರ್ವವೇದಗಳಿಂದನೂ ಕೂಡ ಜಿಜ್ಞಾಸ್ಯನಾದವನು ಪರಮಾತ್ಮನೇ. ಅಯಮಿತಿ ಮುಕ್ತವಿಧಯ ಜೀವಜಡಾತ್ಮಕಾತ್ ಪ್ರಪಂಚಾತ್ ಅತ್ಯಂತ ವಿವಿಕ್ತತ್ವೇನ ನಿಶ್ಚಿತತೆಯ ವಿಷಯಭೂತ ಸರ್ವವೇದಾರ್ಥತೆಯ ಶಕ್ಯ ಪ್ರತಿಪಾದನಶ್ಚ ಇತ್ಯರ್ಥ. ಅಲ್ಲಿ ಹೇಳಬೇಕಾದ್ರೆ ಆಚಾರ್ಯ ಏನಂತ ಹೇಳಿದ್ದಾರೆ, ಸಯೇವ ಸರ್ವವೇದಾರ್ಥ ಜಿಜ್ಞಾಸ್ಯ ಅಯಂ ವಿಧೀಯತೆ. ಇವನು ಅಂತ ಹೇಳಿದರು, ಬರೀ ಜಿಜ್ಞಾಸ್ಯ ವಿಧೀಯತೆ ಅಂತ ಹೇಳಿದ್ರು, ಅಯಂ ಅಂತ ಯಾತಕ್ಕೆ ಹೇಳಿದರು ಆಚಾರ್ಯರು ಅಂದರೆ, ಅಯಮಿತಿ ಉಕ್ತವಿಧಯ ಜೀವಜಡಾತ್ಮಕಾತ್ ಪ್ರಪಂಚಾತ್ ಅತ್ಯಂತ ವಿವಿಕ್ತತ್ವೇನ, ಜೀವಾತ್ಮಕ ಜಡಾತ್ಮಕವಾದ ಪ್ರಪಂಚದಿಂದ ವಿವಿಕ್ತ ಅಂದರೆ ಭಿನ್ನ, ಅತ್ಯಂತ ಭಿನ್ನನಾದಂತಹ ಮತ್ತು ಭಿನ್ನನೇ ಅಂತ ಹೇಳಿ ನಿಶ್ಚಿತತೆಯ ವಿಷಯಭೂತ, ನಿಶ್ಚಿತ ವಿಷಯಭೂತನಾಗಿರ್ತಕ್ಕಂಥ ಪರಮಾತ್ಮನೇ ಸರ್ವವೇದಾರ್ಥತೆಯ ಶಕ್ಯ ಪ್ರತಿಪಾದನಶ್ಚ ಇತ್ಯರ್ಥ. ಸರ್ವವೇದಾರ್ಥತೆ ಅವನೇ ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳುತ್ತೆ. ಅಯಂ ಜೀವರಿಂದ ಭಿನ್ನನಾದ ಸಿದ್ಧನಾಗಿದ್ದಾನಲ್ಲ ಇವನು, ಅದೇ ರೀತಿ ಇವನು ಇನ್ನೊಂದು ಅರ್ಥ ಬೇರೆ ಕಡೆ ಮಾಡೋಕೆ ಹೇಳಿಬಿಡ್ತಾರೆ. ಅಯಂ ಅಂತ ಯಾತಕ್ಕೆ ಆಚಾರ ಹೇಳ್ತಾರೆ ಅಂದರೆ, ದೇವರು ನೋಡಿ ಹೇಳ್ತಾರೆ, ಅದಕ್ಕೆ ಅಯಂ ಅಂತ ಯಾವಾಗ ಹೇಳ್ತಾರೆ, ಕಣ್ಣಿಗೆ ಕಂಡಿದ್ದೇನೆ ಅಯಂ ಅಂತ ಹೇಳ್ತಾರೆ. ಆಚಾರ್ಯ ದೇವರು ಯಾರು? ಸದಾ ಪ್ರತ್ಯಕ್ಷ. ನಾರಾಯಣ ಬಿತ್ತತಾಯ ನಮೋ ನಮಸ್ತೆ, ನಿನೇ ನಮಸ್ಕಾರ ಅಂತ ಹೇಳಬೇಕಾದ್ರೆ ದೇವರು ಎದುರಿಗಿದ್ದಾರೆ. ಅಯಂ ಅಂತ ಹೇಳಬೇಕಾದ್ರೆ ದೇವರು ಎದುರಿಗಿದ್ದಾರೆ. ಅದಕ್ಕೋಸ್ಕರ ಆಚಾರ್ಯ ಬೆರಳು ಮಾಡಿ ತೋರಿಸ್ತಾರೆ, ಇವನು ಜಿಜ್ಞಾಸೆ ಮಾಡಬೇಕವ್ರು ಬೇರೆಯವರನ್ನಲ್ಲ ಮುಖ್ಯವಾಗಿ ಅಂತ ತಾತ್ಪರ್ಯ. ಇದು ಸ್ವಾರಸ್ಯ ಏನು ಬಂತು, ಅವನೇ ಪ್ರಶ್ನೆ ಏನಂತ ಕೇಳಿದ್ದು ಶುರು ಮಾಡಬೇಕಾದ್ರೆ, ಇದು ಜೀವರ ಜಿಜ್ಞಾಸೆ ಜಡದ ಜಿಜ್ಞಾಸೆನೋ ಅಲ್ಲ, ಪ್ರತ್ಯಕ್ಷ ಸಿದ್ಧ, ಜೀವರ ಜಿಜ್ಞಾಸೆಯೂ ಅಲ್ಲ, ಅನುಭವ ಸಿದ್ಧ, ಅದು ಬೇರೆಯವರು ಅಂತ ಹೇಳಿದ್ದ. ಅದು ಶಾಸ್ತ್ರ ಓದಿದ ಮೇಲೆ ಎಂತಾಯ್ತದು, ಜೀವೈಕ್ಯ ಹೇಳೋ ಚಾನ್ಸೇ ಇಲ್ಲ, ಅದು ಜೀವೈಕ್ಯನೇ ಆಗಿದ್ದು ಏನಾಗ್ತಿತ್ತದು, ಅನುಭವ ಸಿದ್ಧ ಆಗ್ತಿತ್ತು, ಯಾವ ಶಾಸ್ತ್ರನೂ ಬೇಕಾಗ್ತಿದ್ದಿಲ್ಲ. ಅದು ಅರ್ಥ ಆಯ್ತಾ, ಜಡವಾದ ಪ್ರಪಂಚವಾಗಿದ್ದಿದ್ದರೆ ಶಾಸ್ತ್ರನೇ ಬೇಕಾಗ್ತಿದ್ದಿಲ್ಲ. ಶಾಸ್ತ್ರ ಬರಲಿಕ್ಕೆ ಹೊರಟ ಮೇಲೆ ಏನಾಯ್ತದ, ಈಗ ಅವನು ಯಾವ ಸ್ಟೇಜ್ ಬಂದಿದ್ದಾನೆ ಅಂತಾಯ್ತು, ಈಗ ಜಡದಿಂದ ಭಿನ್ನ ದೇವರು, ಜೀವರಿಂದ ಭಿನ್ನ ತೊಪ್ಪಿಕೊಂಡ ಮೇಲೆ ಶುದ್ಧ. ಅದಕ್ಕೋಸ್ಕರ ಅಯಂ ಅಂತ ಯಾತಕ್ಕೆ ಹೇಳ್ತಾರೆ ಆಚಾರ್ಯರು ಅಂದರೆ, ಯಾವಾಗ ನೀವು ಓದಕ್ಕೆ ಹೊರಟಿದ್ದೀಯೋ ಅವಾಗ ಅದು ತಕ್ಷಣ ಏನಂತ ಪ್ರೂವ್ ಆಯ್ತದ, ಜೀವದಿಂದ ಭಿನ್ನ ಜಡದಿಂದ ಭಿನ್ನ ಅಂತಲೇ ಅರ್ಥ ಆಗಿತ್ತು. ಮೀಮಾಂಸಾದ್ವಾರ ಶಾಸ್ತ್ರಶಾಪಿ ಈಶ್ವರ ವಿಷಯಕತ್ವಂ, ಇಷ್ಟು ಯೋಚನೆ ಮಾಡಿ ಇನ್ನು ಸಮಸ್ತ ಶಾಸ್ತ್ರಕ್ಕೂ ಏನಿದೆ, ಈಶ್ವರ ವಿಷಯತ್ವನೇ ಇದೆ ಅಂತ ಹೇಳ್ತಾರೆ. ನಾನು ವೇದಾನಾಂ ಈಶ್ವರ ಪ್ರತಿಪತ್ತಿ ಜನಕತ್ವಾದ್ ಭವತು ತದ್ವಿಷಯತ್ವಂ, ಶಾಸ್ತ್ರಂತು ತೇಷಾ ಈಶ್ವರ ಪ್ರತಿಪಾದನಾನುಸಾರೇಣ ಉಪಾಯ ನ್ಯಾಯ ವಿಷಯಂ ಕಥಂ ಈಶ್ವರ ಮುಚ್ಚತೆ ಮೈವಂ ವೇದಾನಾಂ ಈಶ್ವರ ಈಶ್ವರಂ ಅಬೋಧಯತಾ ಮಿತಿ ಕರ್ತವ್ಯತಾ ಹಿ ಮೀಮಾಂಸಾ. ಇಲ್ಲೊಂದು ಮತ್ತೊಂದು ಲಿಂಕ್ ತೆಗೆದ ನೋಡಿ, ಆಯ್ತು ಬಿಡಿ, ವೇದಗಳನ್ನು ನಾವು ವಿಷ್ಣು ಪ್ರತಿಪಾದಕ ಅಂತ ಒಪ್ಪಿಕೊಂಡ್ಬಿಡೋಣ. ನಾನು ವೇದಾನಾಂ ಈಶ್ವರ ಪ್ರತಿಪಾದ ಜನಕತ್ವಾದ್ ಭವತು ತದ್ವಿಷಯತ್ವ, ಈಶ್ವರರ ಬಗ್ಗೆ ಜ್ಞಾನ ಹುಟ್ಟಿಸೋದ್ರಿಂದ ವೇದಗಳಿಗೆ ವಿಷಯ ಯಾರಾಗ್ತಾರೆ, ನಾರಾಯಣ ಆಗ್ತಾರೆ. ಸೊ ವೇದಗಳಿಗೆ ವಿಷಯ ನಾರಾಯಣ ಒಪ್ಕೊಂಡ್ಬಿಡ್ತೀವಿ. ನಿಮ್ಮ ಬ್ರಹ್ಮಮೀಮಾಂಸಾ ಶಾಸ್ತ್ರ ಇದಕ್ಕೇನು ವಿಷಯ ಅಂತ ಕೇಳ್ತಾರೆ, ಇದಕ್ಕೇನು ವಿಷಯ? ಶಾಸ್ತ್ರಂತೂ ತೇಷಾಂ ಈಶ್ವರ ಪ್ರತಿಪಾದನಾನುಸಾರೇಣ ಅನುಸರಣ ಉಪಾಯ ನ್ಯಾಯ ವಿಷಯಂ ಕಥಂ ಈಶ್ವರ ಪರ ಮುಚ್ಚತೆ. ಆ ಶಾಸ್ತ್ರಗಳೆಲ್ಲ ವೇದಗಳೆಲ್ಲ ಈಶ್ವರ ಪರ ಅಂತ ಹೇಳಕ್ಕೆ ಹೋಗಿದೆ ಅಷ್ಟೇ ನಿಮ್ಮ ಶಾಸ್ತ್ರ, ಗೊತ್ತಾನೆ? ಸೊ ಇದು ಹೇಗೆ ಈಶ್ವರ ವಿಷಯ ಆಗುತ್ತೆ ಅಂತ ಕೇಳ್ತಾರೆ. ಮೈವಂ ಹಾಗೆ ಕೇಳಬೇಡ, ಯಾತಕ್ಕೆ ವೇದಾನಾಂ ಈಶ್ವರಂ ಅವಬೋಧಯತಾಂ ಇತಿ ಕರ್ತವ್ಯತಾ ಹಿ ಮೀಮಾಂಸಾ. ಇಂಪಾರ್ಟೆಂಟ್ ಮೀಮಾಂಸಾ ಡೆಫಿನೇಷನ್ ಇದು. ಮೀಮಾಂಸಾ ಅಂದ್ರೇನು? ಇತಿ ಕರ್ತವ್ಯ. ಇತಿ ಕರ್ತವ್ಯ ಅಂದ್ರೇನು? ಉಪಕರಣ ಅಂತ ಅರ್ಥ. ಅದಕ್ಕೆ వేదానాం ఈశ్వరం అవబోధయతాం ఇతి కర్తవ్యతా హి మీమాంస తేన ఉపకారకత్వాద్ భవతి తద్విషయా తద్వారా శాస్త్రమపి. సో ఉపకారకవాదద్దు బ్రహ్మసూత్రగడు, ఉపకార హొంతక్కంతద్ యావుదో వేదగడు. ಆದ್ದರಿಂದ ಉಪಕಾರಕ ಮತ್ತು ಉಪಕಾರ ಎರಡಕ್ಕೇನು ವಿಷಯ? ಒಂದೇ ವಿಷಯ. ದೇರ್ಫೋರ್ ಉಪಕಾರಕವಾದಂಥ ಬ್ರಹ್ಮಸೂತ್ರಗಳು ಯಾವ ವಿಷಯವನ್ನು ಹೊಂದಿವೆ ಅಂದರೆ ವೇದಗಳಿಗೆ ವಿಷಯವಾಗಿರೋ ನಾರಾಯಣನೇ ಬ್ರಹ್ಮಸೂತ್ರಗಳಿಗೂ ವಿಷಯನಾಗಿದ್ದಾನೆ ಅಂತ ಅರ್ಥ. ಇದು ಭಾರಿ ಇಂಪಾರ್ಟೆಂಟ್. ಇದು ಉದಾಹರಣೆಗೆ ನಾ ಅನ್ನ ಊಟ ಮಾಡ್ತೇವೆ, ಅದು ಒಲೆ ಯಾತಕ್ಕೆ ಅಂತ ಕೇಳಿದರೆ ಹಾಗಾಗಿ, ಅದಕ್ಕೆ ಪಾತ್ರೆ ಯಾತಕ್ಕೆ ಅಂತ ಕೇಳಿದರೆ ಹಾಗೆ, ಎಲೆ ಯಾತಕ್ಕೆ ಅಂತ ಕೇಳಿದರೆ ಹಾಗಾಗಿ, ಅದಕ್ಕೆ ಪಾತ್ರೆ ಇಲ್ಲದೆ ಹೋದರೆ ಅಕ್ಕಿ ಇದ್ರೂ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಅಗ್ನಿ ಇಲ್ಲದೆ ಹೋದರೆ ಪಾತ್ರೆ ಅದಿದ್ರೂ ಬೇಯಿಸ್ಲಿಕ್ಕೆ ಬರೋದಿಲ್ಲ, ಎಲ್ಲ ಮಾಡಿ ಎಲೆ ಇಲ್ಲದವರು ಬಳಸಲಿಕ್ಕೆ ಬರೋದಿಲ್ಲ. ಅವೆಲ್ಲ ಏನಂತ ಅವಕ್ಕೆ ಉಪಕರಣಗಳಿವೆಲ್ಲ, ಕರಣ ಉಪಕರಣ ಅಂತ ಕರೀತಾರೆ. ಸೊ ಬ್ರಹ್ಮಸೂತ್ರಗಳೇನೀಗ ಆ ವೇದಗಳ ಕರಣವಾದ ಬ್ರಹ್ಮಸೂತ್ರಗಳೇನಾಗಿದೆ ಆಗ ಉಪಕರಣವಾಗಿದೆ. ಆದ್ದರಿಂದ ಇದು ಕೂಡ ಏನಾಯ್ತಾಗ ಅಕ್ಕಿಯಿಂದ ಮಾಡೋದು ಅನ್ನ, ಪಾತ್ರೆ ಇರೋ ಜಾತಕ್ಕೆ ಅನ್ನಕ್ಕೇನೆ, ಮತ್ತೆ ಪಾತ್ರೆ ಕೂಡ ಇರೋ ಜಾತಕ್ಕೆ ಅನ್ನಕ್ಕೇನೆ, ಅಕ್ಕಿ ಇರೋ ಜಾತಕ್ಕೆ ಅನ್ನಕ್ಕೇನೆ, ಬಡಿಸಲಿಕ್ಕಿರೋ ಎಲೆ ಇರೋ ಜಾತಕ್ಕೆ ಅನ್ನಕ್ಕೇನೆ. ಸೊ ಮೂರಕ್ಕೆ ವಿಷಯ ಯಾವುದಾಯ್ತು ಈಗ? ಸೊ ವೇದಕ್ಕೆ ವಿಷಯನಾದ ನಾರಾಯಣನೇ ಶಾಸ್ತ್ರವಾದ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಕೂಡ ವಿಷಯನಾಗಿದ್ದಾನೆ ಅಂತ ಅರ್ಥ. ನಹಿ ಬೀಜಸ್ಯ ಮುದ್ರ ದೃಷ್ಟಾಂತ ಕೊಡ್ತಾರೆ, ತದ್ವಾರ ಶಾಸ್ತ್ರಮಪಿ ನಹಿ ಬೀಜಸ್ಯ ಅಂಕುರಂ ಜನಯತಃ ಸಹಕಾರಿಣೋ ಜಲಾದೇರ್ ಅಂಕುರೋ ನ ಕಾರ್ಯಂ. ಈಗ ಬೀಜದಿಂದ ಅಂಕುರ ಹುಟ್ಟುತ್ತೆ, ಒಪ್ಪೋಣ ದೃಷ್ಟಾಂತ, ಎಲ್ಲರೂ ಒಪ್ಪೋ ದೃಷ್ಟಾಂತ ಕೊಡ್ತಾರೆ. ನಹಿ ಬೀಜಸ್ಯ ಅಂಕುರಂ ಜನಯತಃ, ಬೀಜ ಇದೆ ಅಂಕುರ ಹುಟ್ಟೋದು ಯಾವುದರಿಂದ? ಬೀಜದಿಂದನೇ. ಆದರೆ ಸಹಕಾರಿಗಳು ಯಾವುದು? ಅದಕ್ಕೆ ನೀರೇ ಹಾಕಲಿಲ್ಲ, ಬರಲೇ ಇಲ್ಲ ಬೀಜ. ಅಲ್ರಿ ನೀರು ವಿಷಯ ಏನಾಯ್ತು ಈಗ? ನೀರು ಕೂಡ ಉಪಕರಣ ಐತೆ. ಅದೇ ರೀತಿ ನೆಲ ಇದೆ, ಅದು ಉಪಕರಣನೇ. ಬರೀ ಬೀಜದಿಂದ ಹುಟ್ಟುತ್ತಾ ಇತ್ತಾ? ಹುಟ್ಟೋದಿಲ್ಲ. ಅದಕ್ಕೆ ಸಹಕಾರಿಣ, ಸಹಕಾರಿ ಅಂದ್ರೆ ಒಂದೇ, ಇತಿ ಕರ್ತವ್ಯತ ಅಂದ್ರೆ ಒಂದೇ. ಜಲಧಾರೆ ಜಲಾದೇರ್ ಅಂಕುರೋನ ಕಾರ್ಯಂ, ಜಲ ಬೀಜಕ್ಕೂ ಕಾರ್ಯ ಯಾವುದು? ಅಂಕುರಣೆ. ಜಲಕ್ಕೂ ಕಾರ್ಯ ಯಾವುದು? ಅಂಕು ಒಳ್ಳೆ ನೀರು ಹಾಕಿದ್ವಿ, ಹೂ ಎಷ್ಟು ಚೆನ್ನಾಗಿ ಬಿಡ್ತು ಅಂತ ಹೇಳ್ತಾನೆ. ಅದು ಬೀಜ ಹಾಕಿದ್ವಿ ಅಂತ ಜೊತೆಗೆ ಏನು ಸೇರಿಸ್ತಾನೆ ಅದನ್ನು? ಒಳ್ಳೆ ನೀರು ಹಾಕಿದ್ದು, ಒಳ್ಳೆ ಗೊಬ್ಬರ ಹಾಕಿದ್ದಕ್ಕೆ ಏನಾಯಿತು? ಒಳ್ಳೆ ರೀತಿಯ ಫಲ ಬಂತು. ಸೊ ಇವಕ್ಕೆ ಒಪ್ಕೊಂಡಾಗಾಯ್ತಲ್ಲ, ಒಂದೇ ರೀತಿಯಾದ ಬೀಜ, ಅಕ್ಕಪಕ್ಕದ ಹೊಲಗಳು, ಇದು ಅಷ್ಟೇ ಹತ್ರ ಬೆಳೆದು ಇಷ್ಟೇ ಎಷ್ಟೇ ಇದೆ. ಯಾತಕ್ಕೆ? ಸಹಕಾರಿ ಕಾರ್ಡ್ ಸರಿ ಇಲ್ಲ. ಸಹಕಾರಿ ಕಾರ್ಡ್ ಸರಿ ಇದೆ, ಅದಕ್ಕೆ ಸರಿ ಇಲ್ಲ. ಆದ್ದರಿಂದ ಇದಕ್ಕೂ ಏನಿದೆ ಅಂದರೆ ಅಂಕುರಾದಿಗಳು ಹುಟ್ಟತಕ್ಕಂಥ ಶಕ್ತಿ ಇದೆ. ನಾನು ಮೀಮಾಂಸಾಪಿ ಸಂಭಾವನಾದಿ ವಿಷಯ ಕಥಂ ಈಶ್ವರ ವಿಷಯ ಭವತಿ ಮೈವಂ ದ್ವಿವಿಧಂ ಖಲು ಕರ್ಮಕಾರಕಂ ಭವತಿ. ಮತ್ತೆ ಪ್ರಶ್ನೆ ತೆಗಿತಾರೆ, ಮೀಮಾಂಸಾ ತೊಪ್ಕೊಂಡ್ಬಿಡೋಣ, ಮೀಮಾಂಸ ಆದರೂ ಕೂಡ ಹೇಗೆ ಈಶ್ವರ ವಿಷಯ ಆಗುತ್ತೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಅದನ್ನು ಯಾವಾಗ? ನಾಳೆ. ನಾಳೆ ಇದು ಬೇಡ, ನಾಳೆ ಬರೀ ಭಾಗವತ ಇರುತ್ತೆ. ಇದು ಮುಗಿದ ಮೇಲೆ ಬಿದಿಗೆರೆ, ಬಿದಿಗೆವರೆಗೂ ಇರೋ ನೆಕ್ಸ್ಟ್ ಬಿದಿಗೆನೆ. ಹಾಂ, ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನಿರ್ಮಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲ್. ಭಾರಿ ಶ್ರೇಷ್ಠ. ಹಾಂ ಹಾಂ, ಮೊನ್ನೆ ಸಾಲ್ಟ್ ಬಿದ್ದವ್ರು ತಗೋಬೋದು. ಪಕ್ಷಭಾಸ ಪಿತೃ ಕಾರ್ಯಕ್ಕೂ ಜ್ಞಾನಕ್ಕೂ ಭಾರಿ ಶ್ರೇಷ್ಠ. ಯಾತಕ್ಕೆ ಅಂದರೆ ಬ್ರಹ್ಮಯಜ್ಞ ಮಾಡಿ ತರ್ಪಣ ಕೊಡೋದು, ಅದಕ್ಕೇನೆ. ಅರ್ಥ ಆಯ್ತಾ? ಬರೀ ತರ್ಪಣ ಕೊಟ್ಟರೆ ಬೆಲೆ ಇಲ್ಲ, ಬ್ರಹ್ಮಯಜ್ಞ ಮಾಡಿದ ತರ್ಪಣ ಕೊಟ್ಟರೆ ಏನಾಗುತ್ತದೆ? ಅದು ಸಾರ್ಥಕ. ಆದ್ದರಿಂದ ಪಾಠ ಪ್ರವಚನ ಕೇಳಿನೇ ಮಾಡಬೇಕು. ಅವ್ರು ಕೆಲವು ಏನು ಮಾಡಿಬಿಡ್ತಾರೆ? ಅನಧ್ಯಯನ ಅಂತ ಮಾಡಕ್ಕೆ ಬಿಡ್ತಾರೆ, ನಡೆಯುತ್ತೆ. ಮಾಡಬಾರ್ದು ಹಾಗೆಲ್ಲ ಕೂಡ, ಅವಶ್ಯ ಶುರು ಮಾಡಬಾರ್ದಷ್ಟೇ. ಫ್ರೆಶ್ ಶುರು ಮಾಡ್ತಾರಲ್ಲ, ಅದು ಶುರು ಮಾಡ್ತಾ ಹೊರತು ಶುರು ಮಾಡಿದ್ರೆ ಕಂಟಿನ್ಯೂ ಮಾಡಬೇಕು. ಮೊನ್ನೆ ಯಾರು ತೊಗೊಂಡಿಲ್ಲ, ಇವರು ತೊಗೋಬೇಕು. ಆಯ್ತು, ತೊಗೊಂಡಿದ್ದೆ.